ಇವರು ಅದ್ವೈತಗಳು ಯಾವ ಆಧಾರದ ಮೇಲೆ ಜಗತ್ತು ಸುಳ್ಳು ಅಂತ ಹೇಳ್ತಾ ಇದ್ದಾರೆ, ಸುಮ್ಮನೆ ಹೇಳ್ತಾರೋ, ಏನು ಆಧಾರ ಇಟ್ಕೊಂಡು ಹೇಳ್ತಾ ಇದ್ದಾರೋ ಅಂತಂದರೆ, ವೇದದಲ್ಲಿ ಒಂದು ವಾಕ್ಯ ಇದೆ, ನೇಹನಾ ನಾಸ್ತಿ ಕಿಂಚನ. ಈ ವಾಕ್ಯಕ್ಕೆ ಅವರು ಅರ್ಥ ಮಾಡೋದು ಏನೆಂದರೆ, ಬ್ರಹ್ಮನಲ್ಲಿ ಜಗತ್ತು ಕಾಣಿಸ್ತದೆ, ಬ್ರಹ್ಮನೇ ಇರುವುದು, ಎಲ್ಲ ಕಡೆ ವ್ಯಾಪಿಸಿ ಇರುವುದು ಬ್ರಹ್ಮ ಒಂದೇ, ಆ ಬ್ರಹ್ಮನನ್ನು ಜಗತ್ತು ಅಂತ ತಿಳ್ಕೊಂಡದ್ದು ಅಂತ ಹೇಳಿ ಅರ್ಥ ಮಾಡ್ತಾ ಇದ್ದಾರೆ. ಈ ವಾಕ್ಯಕ್ಕೆ ಸರಿಯಾದ ಅರ್ಥ ಅಲ್ಲದು. ನಮ್ಮ ಆಚಾರ್ಯರು ಏನು ಅರ್ಥ ಹೇಳ್ತಾರೆ ಈ ವಾಕ್ಯಕ್ಕೆ ಅಂತಂದರೆ, ಪರಮಾತ್ಮನಲ್ಲಿ ಅನೇಕ ರೂಪಗಳಿದ್ದಾವೆ, ಮತ್ಸ್ಯ, ಕುರ್ಮ, ವರಾಹ, ನರಸಿಂಹ, ವಾಮನ, ಭಾರ್ಗವ, ರಾಮ, ಕೃಷ್ಣ ಇತ್ಯಾದಿ ಭಗವದ್ ರೂಪಗಳಲ್ಲಿ ನಾನಾತ್ವ ಇಲ್ಲ, ಭಗವದ್ ರೂಪಗಳು ಬೇರೆ ಬೇರೆ ಅಲ್ಲ, ರಾಮಕೃಷ್ಣಾದಿ ರೂಪಗಳಲ್ಲಿ ಒಂದೇ ಅಚಿಂತ್ಯ ಶಕ್ತಿ ಉಂಟು, ವಿಚಿತ್ರವಾದ ಶಕ್ತಿ ಉಂಟು, ತಾನು ಒಬ್ಬನೇ ಆದರೂ ಕೂಡ ಅನೇಕ ರೂಪದಿಂದ ಪರಮಾತ್ಮ ತೋರಿಸಿಕೊಳ್ತಾ ಇದ್ದಾನೆ ಎಂಬುವಂತಹ ಸರಿಯಾದ ಅರ್ಥವನ್ನು ಆಚಾರ್ಯರು ಹೇಳಿದ್ದಾರೆ. ಅಸತ್ತದ ಅಶುಭತ್ವತಃ, ಜಗತ್ತು ಅಸತ್ ಅಂತ ಕೆಲವು ಕಡೆ ಪ್ರಯೋಗ ಉಂಟು, ಜಗತ್ತು ಅಸತ್ ಅಂದರೆ ಸುಳ್ಳು ಅಂತ ಅರ್ಥ ಅಲ್ಲ, ಪರಮಾತ್ಮ ಪರಮ ಮಂಗಳ ವಸ್ತು, ಇದು ಅಶುಭ, ಪರಮಾತ್ಮ ದೃಷ್ಟಿಯಿಂದ ಇದು ಅಶುಭ ಆಗಿದೆ, ದುಃಖ ಸಾಧನ ಆಗಿದೆ ಅಂತ ಅರ್ಥ, ಅಂಥದ್ದು ಪ್ರಪಂಚ ಅಂತ ಹೇಳಿ ಅರ್ಥ ಮಾಡಿದ್ದಾರೆ ಶ್ರೀಮದಾಚಾರ್ಯರು. ಪ್ರಪಂಚವನ್ನು ಸತ್ಯ ಅಂತ ಸ್ಥಾಪನೆ ಮಾಡಿದ್ದಾರೆ, ವೇದ ಪ್ರಮಾಣದಿಂದಲೂ ಗೀತಾ ಪ್ರಮಾಣದಿಂದಲೂ ಪ್ರಪಂಚವು ಸತ್ಯ, ಪ್ರಪಂಚ ಸೃಷ್ಟಿಯೂ ಸತ್ಯ, ಪ್ರಪಂಚ ಸೃಷ್ಟಿಕರ್ತೃತ್ವ ಎಂಬುವಂತಹ ಪರಮಾತ್ಮನ ಮಹಿಮೆಯೂ ಸತ್ಯ. ಆ ಮಹಿಮಾ ಜ್ಞಾನದಿಂದ ಭಕ್ತಿ ಉಂಟಾಗ್ತದೆ ದೇವರಲ್ಲಿ, ಆ ದೇವರಲ್ಲಿ ಭಕ್ತಿ ಮಾಡಿದ್ದರಿಂದ ದೇವರು ಪ್ರಸನ್ನರಾಗಿ ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾರೆ ಎಂದು ಹೇಳಿ ಶ್ರೀಮದಾಚಾರ್ಯರು ಜಗತ್ ಸತ್ಯತ್ವ ವಿಷಯದಲ್ಲಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಈ ಜಗತ್ ಸತ್ಯತ್ವ ವಿಷಯ ರಾಮಾನುಜಾಚಾರ್ಯರು ಕೂಡ ಹೇಳ್ತಾ ಇದ್ದಾರೋ ಹೇಗೆ? ಅದ್ವೈತಿಗಳು ಜಗತ್ ಸುಳ್ಳು ಅಂತ ಹೇಳ್ತಾರೆ, ರಾಮಾನುಜಾಚಾರ್ಯ ಜಗತ್ ಸತ್ಯ ಅಂತ ಹೇಳ್ತಾ ಇದ್ದಾರಲ್ವ. ಈ ಜಗತ್ ಸತ್ಯತ್ವ ಎಂಬುದು ಮಧ್ವಾಚಾರ್ಯರ ಸಿದ್ಧಾಂತ ಅಂತ ಹೇಳಬೇಕಾದರೆ ಇನ್ನೊಬ್ಬರು ಯಾರು ಹೇಳುವುದಿಲ್ಲ ಅಂತಾಗಬೇಕು, ಮಧ್ವಾಚಾರ್ಯರೇ ಹೇಳಿದ್ದು ಮಧ್ವಾಚಾರ್ಯರದ್ದೇ ಸಿದ್ಧಾಂತ ಅಂತಾಗಬೇಕು. ಆದರೆ ರಾಮಾನುಜಾಚಾರ್ಯರು ಕೂಡ ಪ್ರಪಂಚ ಸತ್ಯತ್ವವನ್ನು ಹೇಳ್ತಾ ಇದ್ದಾರೆ. ಮಧ್ವ ಸಿದ್ಧಾಂತ ಹೇಗಾಗ್ತದೆ ಇದು ಎಂಬುವಂತಹ ಪ್ರಶ್ನೆ ಬಂದರೆ ಅದಕ್ಕೆ ಹೀಗೆ ಸಮಾಧಾನ, ರಾಮಾನುಜಾಚಾರ್ಯರು ಕಾರ್ಯಕಾರಣಗಳಿಗೆ ಐಕ್ಯವನ್ನು ಹೇಳ್ತಾ ಇದ್ದಾರೆ. ಯಾವುದರ ಪರಿಣಾಮ ಯಾವುದೋ, ಮಣ್ಣಿನ ಪರಿಣಾಮ ಘಟ, ಮಣ್ಣಿಗೂ ಘಟಕ್ಕೂ ಐಕ್ಯ. ಘಟ ಎಂಬುದು ಹೇಗೆ ಮಣ್ಣಿನ ಕಾರ್ಯವೋ, ಹಾಗೆ ಇಡೀ ಪ್ರಪಂಚವು ಪ್ರಕೃತಿಯ ಕಾರ್ಯ, ಪ್ರಕೃತಿಗೂ ಪ್ರಪಂಚಕ್ಕೂ ಐಕ್ಯ ಉಂಟು ಅಂತ ಹೇಳ್ತಾ ಇದ್ದಾರೆ ಅವರು. ಮಧ್ವ ಸಿದ್ಧಾಂತದಲ್ಲಿ ಭೇದವನ್ನು ಹೇಳ್ತೇವೆ, ಅವರ ಐಕ್ಯ ಮಾತ್ರ ಹೇಳ್ತಾ ಇದ್ದಾರೆ. ಅಂಥ ಕಾರಣೀಭೂತವಾದ ಪ್ರಕೃತಿ ಉಂಟಷ್ಟೇ, ಅದು ಕಾಣುವುದಿಲ್ಲ, ಅವ್ಯಕ್ತ ಅಂತ ಅದಕ್ಕೆ ಹೆಸರು. ಆ ಪ್ರಕೃತಿ ಪ್ರತ್ಯಕ್ಷ ಸಿದ್ಧ ಆಗುವುದಿಲ್ಲ. ಆ ಪ್ರಕೃತಿಯ ಕಾರ್ಯಭೂತವಾದಂಥ ಈ ಪ್ರಪಂಚವು ಅದು ಕೂಡ ಪ್ರಕೃತಿ ಸ್ವರೂಪವೇ ಅಂತಾದ ಮೇಲೆ ಅದು ಕೂಡ ಅವ್ಯಕ್ತ ಆಗಬೇಕಾಯಿತು, ಕಾಣಿಸುವುದಿಲ್ಲ ಅಂತಾಯಿತು. ನಾವು ಪ್ರಪಂಚ ನೋಡ್ತಾ ಇದ್ದೇವಲ್ವ ಅಂತಂದರೆ, ಸ್ವಪ್ನದಲ್ಲಿ ಒಂದು ಆನೆ ನಮಗೆ ತೋರ್ತದೆ, ಆನೆಯ ಪ್ರತ್ಯಕ್ಷ ಬಂತು ಅಂತ ಆನೆ ಸತ್ಯ ಅಂತ ಹೇಳ್ತೇವ, ಸ್ವಪ್ನದ ಪ್ರತ್ಯಕ್ಷ ಆದ್ದರಿಂದ ಅದು ಭ್ರಾಂತಿ ಅದು ಅಂತ ಹೇಗೆ ಹೇಳಬೇಕು? ಹಾಗೆ ರಾಮಾನುಜಾಚಾರ್ಯ ಏನು ಹೇಳಬೇಕಾಗಿದೆ ಅಂದರೆ, ಆನೆ ಸ್ವಪ್ನದಲ್ಲಿ ಹೇಗೆ ಕಾಣಿಸಲಿಕ್ಕೆ ಸಾಧ್ಯ ಇಲ್ಲವೋ, ಹಾಗೆ ಪ್ರಪಂಚವು ಕೂಡ ಪ್ರಕೃತಿ ಸ್ವರೂಪದಿಂದ ಕಾಣಿಸಲಿಕ್ಕೆ ಸಾಧ್ಯ ಇಲ್ಲ, ಈ ಪ್ರಪಂಚ ತೋರ್ತಾ ಇದೆ, ಪ್ರಪಂಚ ಪ್ರತ್ಯಕ್ಷ ಭ್ರಾಂತಿ ಅಂತ ಹೇಳಬೇಕು. ಪ್ರಪಂಚ ಪ್ರತ್ಯಕ್ಷ ಭ್ರಾಂತಿ ಅಂತ ಹೇಳಿದ್ದರಿಂದ ಪ್ರಪಂಚವು ಅಸತ್ಯ ಆಯಿತು ಅವರ ಮತ ಪ್ರಕಾರ. ಪ್ರಪಂಚ ಸತ್ಯತ್ವ ಅವರಿಗೆ ಸಮರ್ಥನೆ ಮಾಡಲಿಕ್ಕೆ ಬರುವುದಿಲ್ಲ, ಅದನ್ನ ಪ್ರಪಂಚ ಸತ್ಯತ್ವ ಎಂಬುದು ಶ್ರೀಮದಾಚಾರ್ಯರದ್ದೇ ಸಿದ್ಧಾಂತ. ಸತ್ಯಂ ಜಗತ್ ತತ್ವತೋ ಭೇದ, ತತ್ವತಃ ಎಂಬುದನ್ನು ತತ್ವತಃ ಅಂದರೆ ಯಥಾರ್ಥವಾಗಿ ಅಂತ ಅರ್ಥ. ಇದನ್ನು ಹರಿಸರ್ವೋತ್ತಮ ಎಂಬುದಲ್ಲಿ ತಗೊಂಡು ಹೋಗಬೇಕು. ಹರಿಸರ್ವೋತ್ತಮತ್ವವು ತತ್ವತಾತ್ವಿಕ, ವ್ಯಾವಹಾರಿಕಲ್ಲ. ವಾಯುದೀವೋತ್ತಮತ್ವವು ಕೂಡ ತಾತ್ವಿಕವೇ, ಪ್ರಪಂಚ ಸತ್ಯತ್ವವು ಕೂಡ ತಾತ್ವಿಕವೇ ಅಂತ ತತ್ವತಃ ಎಂಬುದನ್ನು ಎಲ್ಲ ಕಡೆ ಸೇರಿಸಿ ಇತರ ಮತಸ್ಥರು ಅದೆಲ್ಲ ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ ಅಲ್ಲ ಅಂತ ಹೇಳಿದ್ದನ್ನು ಖಂಡಿಸಲಿಕ್ಕೆ ನಮ್ಮ ಮಧ್ವ ಸಿದ್ಧಾಂತದಲ್ಲಿ ಹಾಗೆ ವ್ಯಾವಹಾರಿಕ ಸತ್ಯ ಅಂತ ಹೇಳುವುದಿಲ್ಲ, ಪಾರಮಾರ್ಥಿಕ ಸತ್ಯ ಅಂತ ಹೇಳ್ತೇವೆ ಅಂತ ತಿಳಿಸಲಿಕ್ಕೆ ತತ್ವತಃ ಎಂಬ ಶಬ್ದವನ್ನು ಹಾಕಿದ್ದಾರೆ. ತತ್ವತಃ ಅಂದರೆ ಯಥಾರ್ಥವಾಗಿ ಪ್ರಪಂಚವು ಸತ್ಯ, ಯಥಾರ್ಥವಾಗಿ ಜೀವೋತ್ತಮತ್ವ ಸತ್ಯ, ಯಥಾರ್ಥವಾಗಿ ಹರಿಸರ್ವೋತ್ತಮತ್ವ ಇದೆ ಎಂಬುವಂಥ ಅಭಿಪ್ರಾಯವನ್ನು ಇಟ್ಕೊಳ್ಬೇಕು. ಇದೊಂದು ವಿಷಯ, ಮುಖ್ಯ ವಿಷಯ. ದ್ವೈತ ಸಿದ್ಧಾಂತ ಅಂತಂದರೆ ಜೀವೇಶ್ವರರು ಭಿನ್ನರು ಅಂತ ಹೇಳತಕ್ಕಂಥ ಸಿದ್ಧಾಂತ. ಭಿನ್ನರು ಅಂದರೆ ಏನು? ಪರಮಾತ್ಮ ಬೇರೆ, ಜೀವ ಬೇರೆ, ಜೀವ ಪರಮಾತ್ಮ ಒಂದು ಅಂತ ಹೇಳತಕ್ಕಂಥ ಸಿದ್ಧಾಂತ ಸರಿಯಲ್ಲ. ನಾಟಕದಲ್ಲಿ ಸಾಮಾನ್ಯ ಮನುಷ್ಯ ರಾಜನ ವೇಷ ಹಾಕಿಕೊಂಡು ಬರ್ತಾನೆ, ಅವನು ರಾಜನಲ್ಲೂ ಇಲ್ಲ. ನಾಟಕದಲ್ಲಿ ರಾಜನ ವೇಷ ಹಾಕಿಕೊಂಡು ಬಂದಂಥವನು ಹೇಗೆ ಅವನು ಸುಳ್ಳು, ಹಾಗೆ ಜೀವನಿಗೆ ಅಜ್ಞಾನ ರೂಪ ಆವರಣ ಇದ್ದದ್ದರಿಂದ ಜೀವನಾಗಿದ್ದಾನೆ ಹೊರತಾಗಿ ಪರಮಾತ್ಮನಕ್ಕಿಂತ ಬೇರೆ ಜೀವ ಇಲ್ಲ. ಈ ಜೀವನು ಬ್ರಹ್ಮನೇ ಆಗಿಬಿಡ್ತಾನೆ, ಬ್ರಹ್ಮನಾಗುವುದೇ ಮೋಕ್ಷ ಅಂತಂದರೆ. ಜೀವ ಬ್ರಹ್ಮರು ಒಂದೇ ಎಂಬುವಂಥದ್ದು ಏನು ಅದ್ವೈತ ಮತ ಇದೆ, ಅದು ವೇದಕ್ಕೆ ಸಮ್ಮತವೋ ಹೇಗೆ ಅಂತ ಕೇಳಿ ನೋಡಿದರೆ, ವೇದದಲ್ಲಿ ಜೀವೇಶ್ವರ ಭೇದವನ್ನೇ ಹೇಳ್ತಾ ಇದ್ದಾರೆ. ಜೀವಭೇದ ತಿಳ್ಕೊಂಬುದು ಮೋಕ್ಷ ಸಾಧನ ಅಂತಲೂ ಹೇಳ್ತಾ ಇದ್ದಾರೆ. ದುಷ್ಟಂ ಯದಾ ಪಶ್ಯತ್ಯನ್ಯಮೀಶಂ ಅಸ್ಯ ಮಹಿಮಾನಂ ಇತಿ ವೀತ ಶೋಕ. ಆಥರ್ವಣೋಪನಿಷತ್ತು ಇದು. ಸ್ವಾಮಿಯಾದ ಪರಮಾತ್ಮನನ್ನು ಎಲ್ಲರಕ್ಕಿಂತಲೂ ಬೇರೆಯಾಗಿದ್ದಾನೆ ಆ ಪರಮಾತ್ಮ ಎಂಬುದಾಗಿ ಯಾರು ತಿಳ್ಕೊಳ್ತಾರೋ ಅವರಿಗೆ ದೇವರ ಮಹಿಮೆ ಉಂಟು ಅಂತ ಗೊತ್ತಾಗ್ತದೆ. ನಮ್ಮಲ್ಲಿ ಏನು ಮಹಿಮೆ ಇಲ್ಲ, ಅವರು ಮಹಾಮಹಿಮೆ ಉಳ್ಳವನು ಅಂತ ಗೊತ್ತಾಗ್ತದೆ. ಆ ಜ್ಞಾನದಿಂದ ಸಂಸಾರದಲ್ಲಿ ಏನು ದುಃಖ ಇದೆ ಆ ದುಃಖ ಪರಿಹಾರ ಆಗ್ತದೆ. ಅಂಥ ದುಃಖವೇ ಬರುವುದಿಲ್ಲ, ಸಂಸಾರದಲ್ಲಿ ಇದ್ದಂಥ ದುಃಖವೇ ಬರುವುದಿಲ್ಲ ಅಂದರೆ ಮೋಕ್ಷ ಆಗ್ತದೆ ಅಂತ ಅರ್ಥ. ಪರಮಾತ್ಮನು ನಮ್ಮಕ್ಕಿಂತ ಎಲ್ಲರಿಗಿಂತಲೂ ಅವನು ಬೇರೆ ಸ್ವಾಮಿಯಾಗಿದ್ದಾನೆ ಎಂಬುವಂಥದ್ದನ್ನು ತಿಳ್ಕೊಂಡ್ರೆ ಮೋಕ್ಷ ಆಗ್ತದೆ ಅಂತ ಹೇಳಿದರೆ ಮೋಕ್ಷಕ್ಕೆ ಕಾರಣೀಭೂತವಾದ ಜ್ಞಾನ ಇದು, ಯಥಾರ್ಥ ಜ್ಞಾನ ಇದು. ಭೇದ ಜ್ಞಾನ ಯಥಾರ್ಥ ಜ್ಞಾನ, ಭೇದ ಸತ್ಯ ಅಂತ ಗೊತ್ತಾಯಿತು. ಇನ್ನೊಂದು ಶ್ಲೋಕ ಅಥರ್ವಣೋಪನಿಷತ್ತಿನಲ್ಲಿ ಉಂಟು, ದ್ವಾಸು ಪರ್ಣಾಸ ಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಹಸ್ವ ಜಾತಿ ತಯೋರಣ್ಯ ಪಿಪ್ಪಲಂ ಸ್ವಾದ್ವತ್ಯನ ಅನಶ್ನನ್ನನ್ಯು ಅಭಿಚಾಕಶೀತಿ ಎಂಬುವಂತಹ ಶ್ರುತಿಯು ಕೂಡ ಎರಡು ಪಕ್ಷಿಗಳು ಒಂದು ಮರದಲ್ಲಿ ಇರ್ತವೆ. ಒಂದು ಪಕ್ಷಿ ಹಣ್ಣನ್ನು ತಿಂತದೆ, ಇನ್ನೊಂದು ಪಕ್ಷಿ ಏನು ಹಣ್ಣು ಗಿಣ್ಣು ಏನು ತಿನ್ನುವುದಿಲ್ಲ. ಹಾಗೆ ಇದ್ದ ಪಕ್ಷಕ್ಕೆ ಹೇಗೋ ಅದೇ ರೀತಿ ಈ ಶರೀರ ಎಂಬುದು ಒಂದು ವೃಕ್ಷ ಮರ. ಈ ಶರೀರದಲ್ಲಿ ಎರಡು ಪಕ್ಷಗಳಿದ್ದಾವೆ, ಒಂದು ಜೀವಾಖ್ಯ ಪಕ್ಷಿ, ಒಂದು ಪರಮಾತ್ಮಾಖ್ಯ ಪಕ್ಷಿ. ಪರಮಾತ್ಮಾಖ್ಯ ಪಕ್ಷಿ ಏನನ್ನು ತಿನ್ನುವುದಿಲ್ಲ, ಆ ಜೀವ ಎಂಬುವಂಥ ಪಕ್ಷಿ ಆ ಮರದ ಹಣ್ಣನ್ನು ತಿಂದುಕೊಂಡು ಬದುಕ್ತಾ ಇದೆ. ಜೀವ ಬೇರೆ ಪರಮಾತ್ಮ ಬೇರೆ ಎಂಬುದಾಗಿ ಈ ಶ್ರುತಿಯು ಸ್ಪಷ್ಟವಾಗಿ ಭೇದವನ್ನು ಹೇಳ್ತಾ ಇದೆ. ಆದರೆ ಸಾತ್ಮ ತತ್ವಮಸಿ ಎಂಬುವಂಥ ಒಂದು ಶ್ರುತಿ ಉಂಟು, ಛಾಂದೋಗ್ಯ ಉಪನಿಷತ್ತಿನಲ್ಲಿ ಉಂಟು ಈ ವಾಕ್ಯ. ಇದು ಜೀವಬ್ರಹ್ಮ ಐಕ್ಯವನ್ನು ಹೇಳ್ತದಲ್ವಾ ಅಂತ ಪ್ರಶ್ನೆ. ಸಾತ್ಮ ತತ್ವಮಸಿ ಅಂದ್ರೇನು? ತ್ವಂ ನೀನು, ತತ್ ಅಸಿ ಆ ಬ್ರಹ್ಮನೇ ಆಗಿದ್ದೀ. ಹಲೋ ಶ್ವೇತಕೇತುವೇ, ತಂದೆಯಾದಂಥ ಉದ್ದಾರಕರು ಮಗನಿಗೆ ಹೇಳ್ತಕ್ಕಂಥ ಮಾತು. ಹಲೋ ಶ್ವೇತಕೇತುವೇ, ಪುತ್ರನೇ, ಪರಮಾತ್ಮನು ಸರ್ವಜ್ಞ, ಅಂಥ ಪರಮಾತ್ಮನೇ ನೀನು, ತತ್ ತ್ವಂ ಅಸಿ ಅಂತ ಹೇಳ್ತಕ್ಕಂಥ ಒಂದು ವಾಕ್ಯ ಉಂಟು. ತಂದೆ ಮಗನಿಗೆ ಹೇಳಿದಂಥ ಮಾತು ಇದು, ಉಪನಿಷತ್ತಿನಲ್ಲಿದ್ದಂಥ ಮಾತು ಇದು. ಇದಕ್ಕೇನು ಗತಿ ಅಂತ ಕೇಳಿ ಬಂದರೆ ಅತ್ತಮಸಿ ಎಂಬುದಕ್ಕೆ ಎಲೋ ಶ್ವೇತಕೇತುವೆ, ತ್ವಂ ನೀನು, ತತ್ ಅಸಿ ಆ ಪರಮಾತ್ಮನ ಅಧೀನನಾಗಿದ್ದೀ ಅಂತ ಅರ್ಥ. ತತ್ ಎಂಬುದಕ್ಕೆ ಪರಮಾತ್ಮನೇ ಆಗಿದ್ದಿ ಅಂತ ಅರ್ಥ ಅಲ್ಲ, ಪರಮಾತ್ಮನ ಅಧೀನನಾಗಿದ್ದಿ ಅಂತ ಅರ್ಥ ಮಾಡಬೇಕು. ಅದು ಏಕೆ ಅರ್ಥ ಮಾಡಬೇಕು ಅಂದರೆ ಈ ವಾಕ್ಯದ ಸಮೀಪದಲ್ಲಿ ಸನ್ಮೂಲ ಸೌಮ್ಯಮ ಸರ್ವ ಪ್ರಜಾ ಸದಾಯತನ ಸತ್ಪ್ರತಿಷ್ಠಾ ಎಂಬಂತಹ ಒಂದು ವಾಕ್ಯ ಹಿಂದೆ ಉಂಟು. ಏನಂದರೆ ಇದಕ್ಕೆ ಅರ್ಥ ಸತ್ ಅಂದರೆ ಬ್ರಹ್ಮ, ಈ ಜೀವರಾಶಿಗಳಿಗೆಲ್ಲ ಕಾರಣೀಭೂತನು ಪರಮಾತ್ಮ, ಅವನೇ ಆಶ್ರಯ, ಅವನೇ ಮೋಕ್ಷವನ್ನು ಕೊಡತಕ್ಕಂಥವನು, ಉದ್ಧಾರ ಮಾಡತಕ್ಕಂಥವನು ಅಂಥೇಳಿ ಜೀವೇಶ್ವರರು ಬೇರೆ ಬೇರೆ ಅಂಥೇಳಿ ತತ್ವಮಸಿ ವಾಕ್ಯದ ಹಿಂಬದಿಯಲ್ಲಿ ವಾಕ್ಯ ಉಂಟು. ಇನ್ನೊಂದು ವಾಕ್ಯ ಉಂಟು, ಅಸಸಂಪತ್ಯತೆ ಅಂತುಂಟು. ನೀನು ಒಳ್ಳೆಯ ಜ್ಞಾನವನ್ನು ಸಂಪಾದಿಸಿದರೆ ಮೋಕ್ಷ ಆಗ್ತದೆ ಅಂಥೇಳಿ, ಸಂಪತ್ಯತೆ ಅಂತಂದರೆ ಪರಮಾತ್ಮ ಹತ್ರ ಹೋಗುವುದು ಅಷ್ಟೇ, ಐಕ್ಯ ಆಗುವುದಲ್ಲ ಅಂತ ಹೇಳತಕ್ಕಂಥ ವಾಕ್ಯ ಇದ್ದದ್ದರಿಂದ ಪೂರ್ವೋತ್ತರದಲ್ಲಿ ಜೀವೇಶ್ವರ ಭೇದವನ್ನು ಹೇಳತಕ್ಕಂಥ ವಾಕ್ಯ ಉಂಟು. ಮಧ್ಯದಲ್ಲಿರತಕ್ಕಂಥ ತತ್ವಮಸಿ ವಾಕ್ಯ ಪೂರ್ವೋತ್ತರ ವಿರುದ್ಧ ಆಗಬಾರದು. ಇದಕ್ಕೆ ಏನು ಅರ್ಥ ಮಾಡಬೇಕು ಅಂದರೆ ಆ ಪರಮಾತ್ಮನ ಅಧೀನನ್ನು ನೀನು ಅಂತ ಅರ್ಥ ಮಾಡಬೇಕು. ಇದು ಶಂಕರಾಚಾರ್ಯರು ಕೂಡ ಒಪ್ಪಲೇಬೇಕಾದ ಅರ್ಥ, ಯಾಕಂದರೆ ಅವರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ತೈಂದ್ರಿಯಾಣಿ ತದ್ಯುಪದೇಶ ಅನ್ಯತ್ರ ಶ್ರೇಷ್ಠಾತಿ ಎಂಬುವಂತಹ ಸೂತ್ರಕ್ಕೆ ಭಾಷ್ಯ ಮಾಡುವಾಗ ಅವರು ಏನು ಹೇಳಿದ್ದಾರೆ ಅಂತಂದರೆ, ಉಪನಿಷತ್ತಿನಲ್ಲಿ ಇಂದ್ರಿಯಗಳೆಲ್ಲ ನಾವೇ ಪ್ರಾಣರು, ಪ್ರಾಣಶಬ್ದವಾಚ್ಯರು ನಾವೇ, ಪ್ರಾಣಸ್ವರೂಪರು ನಾವೇ ಅಂತ ಹೇಳಿ ಈ 11 ಇಂದ್ರಿಯಗಳು ಏನು ಹೇಳ್ತಾವೆ, ನಾವು ಪ್ರಾಣಸ್ವರೂಪರು ಅಂತ ಹೇಳ್ತಕ್ಕಂಥ ಒಂದು ವಾಕ್ಯ ಉಂಟು ಉಪನಿಷತ್ತಿನಲ್ಲಿ. ಅದಕ್ಕೆ ಅರ್ಥ ಮಾಡ್ತಾರೆ ಅವರು, ಮುಖ್ಯಪ್ರಾಣನೇ ನಾವೊಂದೇನು, ತದಾಯುತ್ತತೆಯ ಭಕ್ತಂ ನೇಯಂ, ಮುಖ್ಯಪ್ರಾಣನ ಅಧೀನರು, ಇಂದ್ರಿಯಗಳು ಮುಖ್ಯಪ್ರಾಣನ ಅಧೀನರು ಅಂತ ಅರ್ಥ ಮಾಡಬೇಕು ಅಂಥೇಳಿ ಶಂಕರಾಚಾರ್ಯ ಒಪ್ಪಿದ್ದಾರೆ. ಕಾರಣ ಏನು ಹೇಳ್ತಾರೆ, ಪ್ರಾಣಗಳೇ ನಾವು ಅಂತ ಹೇಳ್ತಕ್ಕಂಥ ವಾಕ್ಯದ ಹಿಂದೆ ಮುಂದೆ ಪ್ರಾಣಗಳಿಗೂ ಇಂದ್ರಿಯಗಳಿಗೂ ಭೇದವನ್ನು ಹೇಳ್ತಕ್ಕಂಥ ವಾಕ್ಯ ಉಂಟು. ಪ್ರಾಣ ಬೇರೆ, ಇಂದ್ರಿಯಗಳು ಬೇರೆ ಅಂತ ಹೇಳ್ತಕ್ಕಂಥ ವಾಕ್ಯಗಳು ಪೂರ್ವದಲ್ಲಿ ಉಂಟು, ಉತ್ತರದಲ್ಲಿ ಉಂಟು. ಮಧ್ಯದಲ್ಲಿ ಪ್ರಾಣಗಳು ಇಂದ್ರಿಯಗಳು ಒಂದು ಅಂತ ಹೇಳಿಬಿಟ್ರೆ ಅದು ಪೂರ್ವೋತ್ತರ ವಿರುದ್ಧ ಆಗ್ತದೆ. ಅದಕ್ಕೋಸ್ಕರ ಪ್ರಾಣೈಕ್ಯವನ್ನು ಹೇಳ್ತಕ್ಕಂಥ ವಾಕ್ಯಕ್ಕೆ ಪ್ರಾಣ ಅಧೀನತ್ವ ಅಂತ ಅರ್ಥ. ಅಲ್ಲಿ ಹೇಗೆ ಪ್ರಾಣ ಅಧೀನತ್ವ ಅಂತ ಅರ್ಥವೋ ಹಾಗೆ ತತ್ವಮಸಿ ಎಂಬುವಂಥ ಶ್ರುತಿಯಲ್ಲಿ ಕೂಡ ಪೂರ್ವೋತ್ತರ ವಾಕ್ಯದಲ್ಲಿ ಜೀವೇಶ್ವರರಿಗೆ ಭೇದವನ್ನು ಹೇಳಿದ್ದರಿಂದ ತತ್ವಮಸಿ ಅಂದರೆ ತದಧೀನತ್ವಮಸಿ, ಆ ಪರಮಾತ್ಮ ಅಧೀನ ನೀನಾಗಿದ್ದೆ ಎಂಬುವಂಥ ಅರ್ಥವನ್ನು ಮಾಡತಕ್ಕದ್ದೇ ಯೋಗ್ಯ. ಆದ್ದರಿಂದ ಇದು ಐಕ್ಯವನ್ನು ಹೇಳತಕ್ಕಂಥ ವಾಕ್ಯ ಅಂತ ಭ್ರಮಿಸಬಾರದು. ಇನ್ನೊಂದು ಮಾಂಡೂಕ್ಯ ಉಪನಿಷತ್ತಿನಲ್ಲಿ ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಅಂತ ಒಂದು ವಾಕ್ಯ ಉಂಟು. ಇದು ಯಥಾಶ್ರುತ ಕೇಳುವಾಗ ದ್ವೈತ ಮಿಥ್ಯ, ಅದ್ವೈತ ಪಾರಮಾರ್ಥಿಕ ಎಂಬುವಂಥ ಅರ್ಥವನ್ನು ತಿಳಿಸಿಕೊಡ್ತಾ ಇದೆ. ಯಥಾಶ್ರುತದಲ್ಲಿ ವಿಚಾರ ಮಾಡದಿದ್ದಾಗ ಈ ಅರ್ಥವು ತೋರ್ತದೆ. ಇದರದ್ದು ನಿಜವಾದ ಅರ್ಥವನ್ನು ತಿಳ್ಕೊಂಡರೆ ಮನಸ್ಸಿಗೆ ಸಮಾಧಾನ ಆಗ್ತಾ ಇದೆ. ಇದಂ ದ್ವೈತಂ ಅಂತಂದರೆ ಹಿಂದೆ ಹೇಳಿದ ದ್ವೈತ ಯಾವುದದು? ಹಿಂದೆ ಇಷ್ಟರಿಗೆ ಹೇಳತಕ್ಕಂಥ ದ್ವೈತ ಅಂತಂದರೆ ವಿಶ್ವ ತೈಜಸ ಪ್ರಾಜ್ಞ ತುರ್ಯ ಎಂಬುವಂತಹ ಭಗವದ್ ರೂಪಗಳ ವಿಷಯ ಹಿಂದೆ ಬಂದದೆ. ವಿಶ್ವರೂಪಿ ಪರಮಾತ್ಮ ಬಲಕಣ್ಣಿನಲ್ಲಿದ್ದಾನೆ, ತೈಸರೂಪಿ ಪರಮಾತ್ಮ ಕಂಠದಲ್ಲಿದ್ದಾನೆ, ಪ್ರಾಜ್ಞರೂಪಿ ಪರಮಾತ್ಮ ಹೃದಯದಲ್ಲಿದ್ದಾನೆ, ತುರ್ಯ ಎಂಬಂತಹ ಭಗವದ್ ರೂಪ ಮೋಕ್ಷದಲ್ಲಿರತಕ್ಕಂಥ ರೂಪ ಇದು ಎಂಬುದಾಗಿ ಭಗವದ್ ರೂಪಗಳನ್ನು ಹೇಳುವಾಗ ರೂಪಗಳಿಗೆ ಭೇದ ಬರುವ ಹಾಗೆ ಅರ್ಥ ಮಾಡಿಬಿಟ್ಟಿದ್ದಾರೆ. ಕಾರ್ಯಕಾರಣಬದ್ಧವತೌ ಇಷ್ಯೇತೇ ವಿಶ್ವ ತೈಜಸೌ ಪ್ರಾಜ್ಞಕಾರಣಬದ್ಧಸ್ತು ದೌತ ತುರಿಯೇನ ಸಿದ್ಧತಃ ಎಂಬಲ್ಲಿ ವಿಶ್ವದೇಶ ಪ್ರಾಜ್ಞ ಎಂಬಂತಹ ಭಗವದ್ರೂಪಗಳಿಗೆ ವಿರುದ್ಧ ಧರ್ಮವನ್ನು ಹೇಳಿದ್ದಾರೆ. ಕಾರ್ಯಬದ್ಧತ್ವ, ಕಾರಣಬದ್ಧತ್ವ, ಕಾರ್ಯಕಾರಣಬದ್ಧತ್ವ ಎಂಬುವಂತಹ ವಿರುದ್ಧ ಧರ್ಮವನ್ನು ಹೇಳಿ ಭೇದವನ್ನು ಏನು ಹೇಳಿದ್ದಾರೆ ಅದರ ಅಭಿಪ್ರಾಯ ಆ ದ್ವೈತವು ಸುಳ್ಳು ದ್ವೈತದು, ವಿರುದ್ಧ ಧರ್ಮ ಅಲ್ಲದು, ವಿರುದ್ಧ ಧರ್ಮದಂತೆ ತೋರುತ್ತದೆ. ಅದು ಪರಮಾತ್ಮ ಅಚಿಂತ್ಯ ಶಕ್ತಿಯಿಂದ ಒಂದು ರೂಪದಲ್ಲಿ ಒಂದು ಗುಣವನ್ನು ವ್ಯಕ್ತ ಮಾಡ್ತಾನೆ, ಇನ್ನೊಂದು ರೂಪದಲ್ಲಿ ಇನ್ನೊಂದು ಗುಣವನ್ನು ವ್ಯಕ್ತ ಮಾಡ್ತಾನೆ. ಮಾಯಾ ಮಾತ್ರ ಇದಂ ದ್ವೈತಂ ಅದ್ವೈತಂ ಪರಮಾರ್ಥತಃ, ಭಗವದ್ ರೂಪಗಳಿಗೆ ಅದ್ವೈತ ಐಕ್ಯ ಉಂಟಷ್ಟೇ, ಅದೇ ಪಾರಮಾರ್ಥಿಕ ಎಂಬುದಾಗಿ ಅರ್ಥ ಮಾಡಿದರೆ ಸರಿ ಹೋಗ್ತದೆ. ಅದ್ವೈತ ವಾಕ್ಯಗಳು ಯಾವುದು, ಒಂದೇ ಒಂದು ವಾಕ್ಯ ಸರಿಯಾದ ಅದ್ವೈತ ವಾಕ್ಯ ಇಲ್ಲವೇ ಇಲ್ಲ. ಎಲ್ಲ ಶ್ರುತಿಯನ್ನು ವಿಚಾರ ಮಾಡುವಾಗ ಜೀವೇಶ್ವರರಿಗೆ ಭೇದವನ್ನು ಹೇಳತಕ್ಕಂಥ ತುಂಬ ವಾಕ್ಯಗಳಿದ್ದಾವೆ. ಜೀವೇಶ್ವರ ಭೇದವೇ ತತ್ವತಃ ಅದು ವ್ಯಾವಹಾರಿಕಲ್ಲ, ಅದು ಪಾರಮಾರ್ಥಿಕ. ರಾಮಾನುಜಾಚಾರ್ಯರು ಜೀವೇಶ್ವರರಿಗೆ ಭೇದವನ್ನು ಹೇಳ್ತಾ ಇದ್ದಾರಲ್ಲೋ ಎಂಬುವಂತಹ ಶಂಕೆ ಬರ್ತದೆ. ಆದರೆ ಭೇದವನ್ನು ಹೇಳಿದರೂ ಕೂಡ ಅವರು ಸಾಮ್ಯವನ್ನು ಹೇಳ್ತಾ ಇದ್ದಾರೆ, ಪರಮಾತ್ಮನಿಗೂ ಜೀವಾತ್ಮನಿಗೂ ಸಾಮ್ಯವನ್ನು ಹೇಳ್ತಾ ಇದ್ದಾರೆ. ಏನು ಸಾಮ್ಯ ಅಂದರೆ ಆನಂದ ಸಾಮ್ಯ. ಮುಕ್ತರಿಗೆ ಎಷ್ಟು ಆನಂದ ಇದೆ ಅಷ್ಟೇ ಆನಂದ ಪರಮಾತ್ಮನಿಗೆ, ಪರಮಾತ್ಮನಿಗೆ ಎಷ್ಟು ಆನಂದ ಇದೆ ಅಷ್ಟೇ ಆನಂದ ಮುಕ್ತ ಜೀವರಿಗೆ ಎಂಬುವಂಥದ್ದು ಅವರ ಸಿದ್ಧಾಂತ, ರಾಮಾನುಜಾಚಾರ್ಯ ಸಿದ್ಧಾಂತ. ಆನಂದದಲ್ಲಿ ಸಾಮ್ಯ ಬಂತು ಅಂತಂದರೆ ಎಲ್ಲ ಗುಣಗಳಕ್ಕಿಂತಲೂ ಶ್ರೇಷ್ಠವಾದ ಗುಣ ಆನಂದ ಗುಣ. ಅಂಥ ಆನಂದ ಗುಣ ಪರಮಾತ್ಮನಿಗಿರತಕ್ಕಂಥ ಆನಂದ ಗುಣ ಮುಕ್ತರಿಗೂ ಉಂಟು, ಮುಕ್ತರಿಗಿರತಕ್ಕಂಥ ಆನಂದ ಪರಮಾತ್ಮನಿಗೂ ಉಂಟು ಅಂತ ಹೇಳಿದರೆ ಜೀವೇಶ್ವರರಿಗೆ ಸಂಪೂರ್ಣ ಸಾಮ್ಯ ಹೇಳಿದಾಗಾಯಿತು. ಭೇದ ಹೇಳಬೇಕಾದರೆ ಪರಮಾತ್ಮನ ಮಹಾಮಹಿಮೆ ಇದೆ, ಜೀವನದಲ್ಲಿ ಮಹಾಮಹಿಮೆ ಇಲ್ಲ ಅಂತ ಹೇಳಬೇಕು. ಆ ರೀತಿ ಅವರು ಹೇಳುವುದಿಲ್ಲ. ಆನಂದ ಎಂಬುವಂತಹ ಮಹಾ ಶ್ರೇಷ್ಠವಾದ ಗುಣ ಇಬ್ಬರಿಗೂ ಸಮಾನ ಅಂತ ಹೇಳ್ತಾ ಇದ್ದಾರೆ. ಅವರು ಸರಿಯಾದ ಭೇದವನ್ನು ರಾಮಾನುಜಾಚಾರ್ಯರು ಕೂಡ ಹೇಳುವುದಿಲ್ಲ. ಜೀವೇಶ್ವರರು ಬೇರೆ ಬೇರೆ, ಜೀವೇಶ್ವರರಿಗೆ ಭೇದ ಸತ್ಯ ಎಂಬುವಂತಹ ವಿಷಯವನ್ನು ಭಗವದ್ಗೀತೆಯಲ್ಲಿ ಕೂಡ ಹೇಳಿದ್ದಾರೆ. ಉತ್ತಮ ಪುರುಷಸ್ತನ್ಯ ಪರಮಾತ್ಮೇತ್ಯುದಾಹೃತ ಯೋ ಲೋಕತ್ರಯ ಮಾವಿಷ್ಯ ವಿಭರ್ತಿ ಅವ್ಯಯೀಶ್ವರ ಎಂಬುವಂತಹ ಶ್ಲೋಕದ ಅರ್ಥ ಸ್ಪಷ್ಟವಾಗಿ ಉಂಟು. ಯಾರು ಇನ್ನೊಂದು ಅರ್ಥ ಹೇಳಲಿಕ್ಕೆ ಬರುವ ಹಾಗಿಲ್ಲ. ಉತ್ತಮ ಪುರುಷಸ್ತು ಅನ್ಯ, ಉತ್ತಮ ಪುರುಷ ಇನ್ನೊಬ್ಬ ಇದ್ದಾನೆ, ಕ್ಷರಾಕ್ಷರ ಪುರುಷರಕ್ಕಿಂತ ಬೇರೆಯಾಗಿ ಉತ್ತಮ ಪುರುಷ ಇದ್ದಾನೆ, ಅವನು ಪುರುಷೋತ್ತಮ ಅಂತ ನಾವು ಹೇಳ್ತೀವಿ. ಅವನು ಅನ್ಯ, ಅನ್ಯ ಎಂಬ ಶಬ್ದ ಉಂಟು. ಉತ್ತಮ ಪುರುಷಸ್ತು ಅನ್ಯ, ಎಲ್ಲ ಜೀವರಕ್ಕಿಂತ ಅವನು ಬೇರೆ ಇದ್ದಾನೆ. ಯೋ ಲೋಕತ್ರಯ ಮಾವಿಷ್ಯ ವಿಭರ್ತವ್ಯ ಈಶ್ವರ, ಪರಮಾತ್ಮ ಜೀವರಕ್ಕಿಂತ ಬೇರೆ ಯಾಕಾಗಬೇಕು ಅಂದರೆ ಕಾರಣ ಹೇಳ್ತಾ ಇದ್ದಾರೆ. ಯೋ ಲೋಕತ್ರಯ ಮಾವಿಷ್ಯ, ಆ ಭಗವಂತನು ಎಲ್ಲರೊಳಗೂ ಅಂತರ್ಯಾಮಿಯಾಗಿದ್ದು ಎಲ್ಲರನ್ನೂ ವಿಭರ್ತಿ, ವಿಭರ್ತಿ ಅಂದರೆ ಧಾರಣೆ ಮಾಡ್ತಾ ಇದ್ದಾನೆ. ನಾವು ಕೆಳಗೆ ಬೀಳಿದ ಹಾಗೆ ನಮ್ಮನ್ನು ಎತ್ತಿ ಹಿಡಿದವನು, ಎಲ್ಲರೊಳಗೂ ಅಂತರ್ಯಾಮಿಯಾಗಿದ್ದು ಭಗವಂತ ಎಲ್ಲರಿಗೂ ಧಾರಕನಾಗಿದ್ದಾನೆ. ಗೀತಾವಾಕ್ಯ ಸ್ಪಷ್ಟವಾಗಿ ಜೀವೇಶ್ವರ ಭೇದವನ್ನು ಹೇಳ್ತಾ ಇದೆ. ಜೀವೇಶ್ವರ ಭೇದವನ್ನು ಗೀತೆಯಲ್ಲಿ ಹೇಳಿದ ಹಾಗೆ ಜೀವೇಶ್ವರರಿಗೆ ಐಕ್ಯವನ್ನು ಎಲ್ಲಿಯೂ ಹೇಳಲಿಲ್ಲ. ಭಗವದ್ಗೀತೆಯಲ್ಲಿ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಎಂಬುವಂತಹ ಒಂದು ವಾಕ್ಯ ಜೀವೇಶ್ವರರಿಗೆ ಐಕ್ಯ ಹೇಳ್ತಾ ಇದೆ ಅಂತೇಳಿ ಶಂಕರಾಚಾರ್ಯರು ಬರೀತಾ ಇದ್ದಾರೆ. ಇನ್ಯಾವ ವಾಕ್ಯಕ್ಕೂ ಅವರಿಗೆ ಹೇಳಲಿಕ್ಕೆ ಅವಕಾಶ ಸಿಗಲಿಲ್ಲ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ಯ ಸಂಪ್ರಾಹು ಕ್ಷೇತ್ರಜ್ಞ ಇತ ತದ್ಯುಧ ಎಂಬುವಂತಹ ಒಂದು ಶ್ಲೋಕಕ್ಕೆ ಅರ್ಥ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಶರೀರವೇ ಕ್ಷೇತ್ರ ಅಂತಂದರೆ ನಮ್ಮ ಶರೀರ ಉಂಟಷ್ಟೇ, ಇದು ಕ್ಷೇತ್ರ. ಈ ಶರೀರವೆಂಬಂತಹ ಕ್ಷೇತ್ರವನ್ನು ಯಾರು ತಿಳ್ಕೊಳ್ತಾರೆ ಅವರು ಕ್ಷೇತ್ರಜ್ಞರು. ಕ್ಷೇತ್ರ ಅಂದರೆ ಶರೀರ, ಕ್ಷೇತ್ರಜ್ಞ ಅಂದರೆ ಶರೀರವನ್ನು ತಿಳ್ಕೊಳ್ತಕ್ಕವರು, ಶರೀರವನ್ನು ತಿಳ್ಕೊಳ್ತಕ್ಕಂಥವರು ಜೀವರಾದ್ದರಿಂದ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ. ಇರೋ ಅರ್ಜುನ ನನ್ನನ್ನು ಜೀವ ಅಂತ ತಿಳ್ಕೊ, ಜೀವಸ್ವರೂಪ ಅಂತ ತಿಳ್ಕೊ, ನಾನು ಬೇರೆ ಅಲ್ಲ ಅಂತ ಅರ್ಥ ಮಾಡ್ತಾ ಇದ್ದಾರೆ. ಅವರ ಮಾತಿಗೆ ವಿರುದ್ಧ ಆಗ್ತದದು. ಯಾಕೆಂದರೆ ಪುರುಷೋತ್ತಮ ಪರಮಾತ್ಮ ಅಂತ ಹೇಳ್ತಕ್ಕಂಥದ್ದು ಉಂಟಲ್ವ, ಅದು ಸಮಸ್ತ ಶಾಸ್ತ್ರ ಸಾರ, ಸಮಸ್ತ ಗೀತೆಯ ಸಾರ ಅಂತ ಹೇಳಿ ಪುರುಷೋತ್ತಮನು ಬೇರೆ ಎಂಬಂಥದ್ದು ಹೇಳಿದ್ದುಂಟಲ್ವ, ಸಕಲ ಶಾಸ್ತ್ರ ಸಾರ ಅಂತ ಹೇಳಿದ ಮೇಲೆ ಐಕ್ಯವನ್ನು ಹೇಳಿದರೆ ಆವಾಗ ಗೀತೆಗೆ ಪರಸ್ಪರ ವಿರೋಧ ಬಂತು. ಒಂದು ಕಡೆ ಭೇದವನ್ನೇ ಹೇಳಿದ್ದು ಅಂತ ಹೇಳೋದು, ಒಂದು ಕಡೆ ಅಭೇದವನ್ನೇ ಹೇಳಿದ್ದು ಅಂತ ಹೇಳೋದು, ಪರಸ್ಪರ ವಿರುದ್ಧವಾದ ಮಾತಿದು. ಇದಕ್ಕೆ ಪ್ರಾಮಾಣ್ಯವಿಲ್ಲ. ಆ ವಾಕ್ಯಕ್ಕೆ ಏನು ಅರ್ಥ ಮಾಡಬೇಕು? ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಯೆ ಎಂಬುದಕ್ಕೆ ಏನು ಅರ್ಥ ಅಂತಂದರೆ ಕ್ಷೇತ್ರ ಅಂದರೆ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ, ಈ ಶರೀರವೇ ಕ್ಷೇತ್ರ. ಈ ಶರೀರ ಅಂತಂದರೆ ಇಡೀ ಪ್ರಪಂಚ ಉಂಟಷ್ಟೇ, ಇದು ಭಗವಂತನ ಶರೀರ. ಈ ಶರೀರದ ಒಳಗೆ ಜೀವ ಇದ್ದಾನೆ ಸ್ವಾಮಿಯಾಗಿ, ಹಾಗೆ ಪ್ರಪಂಚದ ಒಳಗೆ ಅಂತರ್ಯಾಮಿಯಾಗಿ ಪರಮಾತ್ಮ ಸ್ವಾಮಿಯಾಗಿದ್ದಾನೆ. ಶರೀರದಿಂದ ಎಲ್ಲ ಕಾರ್ಯ ಆಗ್ತಾ ಇದೆ ಜೀವ ಇದ್ದದ್ದರಿಂದ. ಹಾಗೆ ಪರಮಾತ್ಮನು ಪ್ರಪಂಚವೆಂಬುವಂತಹ ಶರೀರದ ಒಳಗೆ ಅಂತರ್ಯಾಮಿಯಾಗಿದ್ದರಿಂದ ಈ ಪ್ರಪಂಚದ ಎಲ್ಲ ಕಾರ್ಯಗಳು ಆಗ್ತಾ ಇದ್ದಾವೆ. ಆದ್ದರಿಂದ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಅಂದರೆ ಈ ಪ್ರಪಂಚವೆಲ್ಲವೂ ಭಗವಂತನ ಶರೀರ, ಭಗವಂತನು ಅಂತರ್ಯಾಮಿಯಾಗಿದ್ದು ಪ್ರಪಂಚದ ಕಾರ್ಯವನ್ನೆಲ್ಲ ಮಾಡಿಸ್ತಾ ಇದ್ದಾನೆ ಅಂಥೇಳಿ ಅರ್ಥ. ಕ್ಷೇತ್ರಜ್ಞ ಅಂದರೆ ಯಾರಾಯಿತು? ಈ ಪ್ರಪಂಚ ಎಂಬುವಂತಹ ಶರೀರವನ್ನು ತಿಳಿದವರು, ಪ್ರಪಂಚವೆಂಬುವಂತಹ ಶರೀರವನ್ನು ತಿಳಿದವರು ಭಗವಂತನೇ ಹೊರತು ಜೀವನಿಗೂ ಸಹ ಈ ಶರೀರ ಇವತ್ತು ಏನಾಗಿದೆ, ನನಗೆ ಏನೋ ರೋಗ ಇದೆ, ಈ ರೋಗ ಎಂಥದ್ದು ಅಂತ ಹೇಳಿ ಡಾಕ್ಟರ್ ಹತ್ರ ಕೇಳಲಿಕ್ಕೆ ಹೋಗ್ತಾನೆ ಹೊರತಾಗಿ ಅವನಿಗೆ ಸ್ವಯಂ ತನ್ನ ಶರೀರದಲ್ಲಿ ಏನಾಗಿದೆ, ಯಾವ ರೋಗ ಇದೆ ಎಂಬುದನ್ನು ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದನ್ನು ಈ ಶರೀರವನ್ನು ತಿಳ್ಕೊಳ್ತಕ್ಕಂಥವನು ಜೀವಾಲ್ವೇ ಇಲ್ಲ. ಈ ಪ್ರಪಂಚವೆಂಬುವಂಥ ಶರೀರವನ್ನು ತಿಳ್ಕೊಳ್ತಕ್ಕಂಥವನು ಪರಮಾತ್ಮ. ಕ್ಷೇತ್ರಜ್ಞ ಅಂದರೆ ಪರಮಾತ್ಮ. ಕ್ಷೇತ್ರಜ್ಞಂತೆ ಅಭಿಮಾನ ವಿದ್ಯೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಹಲೋ ಅರ್ಜುನ, ನಾನು ಸಾಮಾನ್ಯ ಪುರುಷ ಅಂತ ತಿಳ್ಕೋಬೇಡ, ನಾನು ಕ್ಷೇತ್ರಜ್ಞನಾಗಿದ್ದೇನೆ. ಪ್ರಪಂಚವೆಂಬುವಂಥ ಶರೀರವನ್ನು ತಿಳಿದಂಥ ಸರ್ವಜ್ಞನಾದ ಭಗವಂತ ಇದ್ದಾನಷ್ಟೇ, ಅಂಥ ಸರ್ವಜ್ಞನಾದ ಭಗವಂತನೇ ನಾನು ಹೊರತು ಸಾಮಾನ್ಯ ಜೀವನಲ್ಲ ನಾನು ಅಂತ ಹೇಳಿ ಈ ವಾಕ್ಯದ ಅರ್ಥವನ್ನು ಹೇಳಬೇಕೇ ಹೊರತಾಗಿ ಜೀವಬ್ರಹ್ಮ ಐಕ್ಯ ರೂಪವಾದಂಥ ಅರ್ಥವನ್ನು ಹೇಳಿದರೆ ಗೀತೆಗೆ ಪರಸ್ಪರ ವಿರೋಧ ಬರ್ತದೆ. ಆ ವಿರೋಧ ಬರತಕ್ಕಂಥ ಅರ್ಥವನ್ನು ಇಟ್ಕೊಳ್ಬಾರ್ದು. ಶಿವನ್ ಮಧ್ಯಮತೆ ಹರಿಪರತರಹ ಎಂಬುವಂಥ ಶ್ಲೋಕದಲ್ಲಿ ಹರಿಪರತರಹ ಪರ ಎಂಬುವಂಥ ವಿಷಯ, ವಾಯುದೇವರು ಜೀವೋತ್ತಮರು ಎಂಬುವಂಥ ವಿಷಯ, ಪ್ರಪಂಚ ಸತ್ಯ ಎಂಬುವಂಥ ವಿಷಯ, ಜೀವೇಶ್ವರರಿಗೆ ಭೇದ ಉಂಟು ಎಂಬುವಂಥ ವಿಷಯ, ನಾಲ್ಕು ವಿಷಯಗಳು ಮುಗಿಯಿತು. ಇನ್ನು ಹರೇ ಅನುಚರಾಹ ಎಂಬುವಂಥದ್ದು ಐದನೇ ವಿಷಯ. ಎಲ್ಲ ಜೀವರಾಶಿಗಳು ಪರಮಾತ್ಮನ ದಾಸರು. ದಾಸರು ಅಂತಂದರೆ ಎಲ್ಲರೂ ಹೇಳಿದ್ರು ನಾನು ದೇವರ ದಾಸ ಅಂತ ಎಲ್ಲರೂ ಹೇಳ್ತಾರೆ, ನಿತ್ಯ ದಾಸತ್ವವನ್ನು ಹೇಳೋದಿಲ್ಲ. ಆ ಬ್ರಹ್ಮೈಕ್ಯವನ್ನು ಹೇಳ್ತಾರೆ ಇತರ ಮತಸ್ಥರು. ಶಾಸ್ತ್ರಾಧಾರದಿಂದ ಹೇಳುವುದೇನೆಂದರೆ ಜೀವರು ನಿತ್ಯ ದಾಸರು, ಮೋಕ್ಷಕ್ಕೆ ಹೋದರೂ ದಾಸರಾಗಿರ್ತಾರೆ ಅಂತ. ಅದಕ್ಕೆ ಪ್ರಮಾಣ ಏನು ಅಂತಂದರೆ ಸುಖಂ ದುಃಖಂ ಭವೋ ಭಾವೋ ಭಯಂಚ ಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿ ತಪೋದಾನಂ ವಿಶೋ ಯಶಃ ಭವಂತಿ ಭಾವಾಭೂತಾನಾಂ ಮತ್ತ ಏವ ಪ್ರಸಕ್ ವಿಭಾವ. ಜೀವನದಲ್ಲಿ ಏನೇನು ಗುಣಗಳಿದ್ದಾವೆ, ಏನೇನು ದೋಷಗಳಿದ್ದಾವೆ, ಅದೆಲ್ಲ ಪರಮಾತ್ಮನ ಅಧೀನ ಹೊರತು ಜೀವನೇ ಸ್ವತಂತ್ರವಾಗಿ ಯಾವ ವಿಷಯದಲ್ಲಿ ಸ್ವಾತಂತ್ರ್ಯ ಇಲ್ಲ ಜೀವನಿಗೆ. ಅನುಚರಡು ಅಂದರೆ ಜೀವನ ಅಸ್ವತಂತ್ರರು ಅಂತ ಅರ್ಥ. ಯಾಕಂದರೆ ಜೀವನ ಸ್ವತಂತ್ರ ಅಂತಾಗಿದ್ದರೆ ತನಗೆ ಸುಖವೇ ಬೇಕು ಅಂತ ಹೇಳಿ ಅಪೇಕ್ಷೆ ಮಾಡ್ಬೋದು. ಅವನು ಸುಖವೇ ಬೇಕು ಅಂದರೆ ಸುಖ ಇರಲೇಬೇಕಲ್ಲಿ. ಸ್ವತಂತ್ರ ಅಂದ್ರೇನು, ತಾನು ಇಚ್ಛೆ ಮಾಡಿದ್ದು ಪೂರ್ಣ ಪ್ರಾಪ್ತ ಆಗಬೇಕು. ಇಚ್ಛೆ ಮಾಡಿದ್ದೆಲ್ಲ ಬಾರದೇ ಇದ್ದರೆ ಅವನು ಅಸ್ವತಂತ್ರ. ಇಚ್ಛೆ ಮಾಡಿದ್ದು ಪೂರ್ಣ ಬಂದರೆ ಸ್ವತಂತ್ರ. ಜೀವನಿಗೆ ಸ್ವಾತಂತ್ರ್ಯ ಉಂಟು ಅಸ್ವಾತಂತ್ರ್ಯ ಉಂಟು ನಮ್ಮ ಅನುಭವ ಹೇಗೆ ಉಂಟು ಅಂತಂದರೆ ಜೀವನು ಸ್ವತಂತ್ರನಲ್ಲ, ಪರಮಾತ್ಮನೇ ಸ್ವತಂತ್ರ ಎಂಬುವಂಥ ವಿಷಯ ಅನುಭವದಲ್ಲಿ ಉಂಟು. ಇಂಥ ಅಸ್ವಾತಂತ್ರ್ಯ ಏನಿದೆ, ಒಂದು ದೃಷ್ಟಾಂತ ಕೊಟ್ಟು ಹೇಳುವುದಾದರೆ, ಸಣ್ಣ ಮಗು ತಾಯಿಯ ಅಧೀನ, ಮಗುವಿನ ಕೈಯನ್ನು ತಾನು ಹಿಡ್ಕೊಳ್ತಾಳೆ, ಇವಳು ನಡ್ಕೊಂಡು ಬರ್ತಾಳೆ, ಮಗು ಸ್ವಲ್ಪ ನಡೀತಾ ಬರ್ತಾ ಇದೆ, ತಾಯಿ ಬಿಟ್ಟುಬಿಟ್ರೆ ನಡಲಿಕ್ಕೆ ಬರೋದಿಲ್ಲ. ಆ ರೀತಿ ಜೀವಾತ್ಮರೆಲ್ಲರೂ ಕೂಡ ಅನುಚರರು. ತಾಯಿ ಅಂತಿರತಕ್ಕಂಥವಳು ಪರಮಾತ್ಮ, ಜೀವರೆಲ್ಲರೂ ಮಗು ಇದ್ದ ಹಾಗೆ ಎಂಬುವಂಥ ಅರ್ಥ ಆಗ್ತಾ ಇದೆ. ಆದರೆ ಮೋಕ್ಷದಲ್ಲಿ ಯಾರು ಕೈ ಹಿಡಿದ್ರೇ ಮುಕ್ತರು ನಡೀತಾರೆ ಎಂಬುವಂಥ ಇಷ್ಟು ದಾಸ್ಯ ಅಲ್ಲಿಲ್ಲ. ಸ್ವಾಭಾವಿಕವಾಗಿರತಕ್ಕಂಥ ಗುಣ ಜೀವನದ್ದು ಯಾವುದೋ ಆ ಸ್ವಾಭಾವಿಕ ಗುಣ ವ್ಯಕ್ತವಾಗುತ್ತದೆ. ಸ್ವಾಭಾವಿಕ ಗುಣದಲ್ಲಿ ಸ್ವಯಂ ಶಕ್ತಿ ಉಂಟವನಿಗೆ. ಸ್ವಾಭಾವಿಕವಾಗಿದ್ದದ್ದು ಪರಮಾತ್ಮನ ಅಧೀನ ಮಾತ್ರ ಅಷ್ಟು. ದ್ರವ್ಯಂಕರ್ಮತ ಕಾಲಷ್ಟ ಸ್ವಭಾವೋ ಜೀವಯೇವಚ ಯದನುಗ್ರಹದ ಸಂತೀನ ಸಂತಿ ಅಪೇಕ್ಷೆಯ ಅನಾದಿನಿತ್ಯವಾದ ಜೀವರ ಸ್ವಭಾವ ಉಂಟಷ್ಟೇ, ಅದು ಪರಮಾತ್ಮನ ಅಧೀನ. ಅನುಚರತ್ವ ಅಂದರೆ ಅಷ್ಟೇ ಇಟ್ಟುಕೋಬೇಕಲ್ಲಿ. ಅವನು ಏನೇನು ಇಚ್ಛಿಸುತ್ತಾರೆ ಆ ಇಚ್ಛಿಸಿದ್ದನ್ನು ಪ್ರಾಪ್ತವಾಗಲಿ ಅಂದರೆ ಪರಮಾತ್ಮನು ಕೂಡ ಸಂಕಲ್ಪ ಮಾಡ್ತಾ ಇದ್ದಾನೆ. ಪರಮಾತ್ಮ ಸಂಕಲ್ಪಾನುಸಾರ ಸಂಕಲ್ಪವರೆಗಿದ್ದುದರಿಂದ ಆ ದಾಸ್ಯವು ದುಃಖಪ್ರದಲ್ಲ. ಸುಖದಿಂದಲೇ ಇಚ್ಛೆ ಮಾಡೋದು, ಅದು ಬೇಕು ಇದು ಬೇಕು ಅಂತ ಹೇಳುವ ಅಗತ್ಯವೇ ಇಲ್ಲ. ಆದರೂ ಕೂಡ ಯಾವಾಗಲೂ ನನ್ನ ಮೇಲೆ ಅನುಗ್ರಹ ಇರಬೇಕು, ಪರಮಾತ್ಮ ಹತ್ರವೇ ನಾನು ಇರಬೇಕು ಎಂಬಂಥ ಇಚ್ಛೆ ಉಂಟು. ಆ ಇಚ್ಛೆಯು ಪ್ರಾಪ್ತವಾಗೋಣದ್ರಿಂದ ಅವರಿಗೆ ದುಃಖ ಎಂಬುದು ಇಲ್ಲವೇ ಇಲ್ಲ. ಶಾಸ್ತ್ರದಲ್ಲಿ ಹೇಳಿದಂಥ ದಾಸ್ಯವನ್ನು ನಾವು ಅಂಗೀಕಾರ ಮಾಡಿದರೆ ಯಾವ ದೋಷವೂ ಇಲ್ಲ. ಮೋಕ್ಷ ಅಂದರೆ ಏನು? ಸಬ್ರಹ್ಮ ಯೋಗ ಯುಕ್ತಾತ್ಮ ಸುಖಮ ಕ್ಷೇಮ ಶ್ರುತೇ ಅಂತ ಭಗವದ್ಗೀತೆಯಲ್ಲಿ ಅಕ್ಷಯ ಸುಖ ಮೋಕ್ಷ. ಮೋಕ್ಷ ಅಂತಂದರೆ ನಿತ್ಯ ಸುಖಕ್ಕೆ ಮೋಕ್ಷ ಅಂತ ಹೆಸರು. ಒಬ್ಬೊಬ್ಬರು ವಾದಿಗಳು ಒಂದೊಂದು ರೀತಿ ಮೋಕ್ಷ ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಕೆಲವು ವಾದಿಗಳು ಮೋಕ್ಷ ಅಂತಂದರೆ ಜೀವನ ಬ್ರಹ್ಮನೇ ಆಗಿಬಿಡೋದು. ತಾರ್ಕಿಕರು ಏನು ಹೇಳ್ತಾರೆ ಅಂದರೆ ಸುಖ ಇಲ್ಲೇ ಇಲ್ಲ ಮೋಕ್ಷದಲ್ಲಿ, ಕೇವಲ ದುಃಖ ಇಲ್ಲ ಅಷ್ಟೇ, ದುಃಖ ಇಲ್ಲದೆ ಇರದೇ ಮೋಕ್ಷ ಅಂತ ಹೇಳ್ತಾ ಇದ್ದಾರೆ. ರಾಮಾನುಜಾಚಾರ್ಯ ಮೋಕ್ಷ ಅಂದರೆ ಆನಂದದಲ್ಲಿ ಪರಮಾತ್ಮನ ಸಾಮ್ಯ ಬರುವುದೇ ಮೋಕ್ಷ ಅಂತ ಹೇಳ್ತಾ ಇದ್ದಾರೆ. ಬೌದ್ಧರು ಹೇಳ್ತಾ ಇದ್ದಾರೆ ಮೋಕ್ಷ ಅಂತಂದರೆ ಶೂನ್ಯ, ಜೀವನೇ ನಾಶವನ್ನು ಹೊಂದಿಬಿಡ್ತಾನೆ ಅಂಥೇಳಿ ಬೌದ್ಧರು ಹೇಳ್ತಾ ಇದ್ದಾರೆ. ಅದು ಸರಿಯಲ್ಲ. ದುಃಖಾಭಾವವೇ ಮೋಕ್ಷ ಅಂತ ಹೇಳ್ತಕ್ಕಂಥವ್ರು, ಅವರಿಗೆ ನಾವು ಏನು ಉತ್ತರ ಕೊಡಬೇಕು ಅಂತಂದರೆ, ದುಃಖಾಭಾವ ಮೋಕ್ಷ ಅಂತ ಹೇಳ್ತೀರಿ, ಸುಖವೇ ಇಲ್ಲ ಅಂತ ಹೇಳ್ತೀರಿ, ಸಂಸಾರದಲ್ಲಿ ಸುಖ ಇದೆ, ಎಷ್ಟೋ ಸಮಯ ದುಃಖಾಭಾವವೂ ಇರ್ತದೆ, ಸಂಸಾರವನ್ನು ಬಿಟ್ಟು ಮೋಕ್ಷಕ್ಕೆ ಹೋಗಬೇಕು ಅಂಥೇಳಿ ಯಾರೂ ಇಚ್ಛಿಸಲಿಕ್ಕಿಲ್ಲ. ಮೋಕ್ಷಕ್ಕೆ ಹೋದರೆ ಸಂಸಾರದಲ್ಲಿ ಎಷ್ಟು ನಾವು ಸುಖವಾಗಿದ್ದೇವೆ, ಈ ಸುಖ ಇಲ್ಲ ಅಂತ ಹೇಳ್ತೀರಿ ನೀವು, ಮೋಕ್ಷದಲ್ಲಿ ಸುಖವೇ ಇಲ್ಲ ಅಂತ ಹೇಳ್ತೀರಿ. ದುಃಖಾಭಾವ ಉಂಟಲ್ವ ಅಂದರೆ, ದುಃಖಾಭಾವ ಅಂದರೆ ಒಂದು ಕಲ್ಲಿಗೂ ದುಃಖಾಭಾವ ಇದೆ, ಕಲ್ಲಿಗೆ ಮೋಕ್ಷವ ಹಾಗಾದರೆ. ಅದರಿಂದ ದುಃಖಾಭಾವವೇ ಮೋಕ್ಷ ಅಂತ ಹೇಳಬಾರ್ದು, ಅನುಭೂಯಮಾನ ದುಃಖಾಭಾವ ಅಂತ ಹೇಳಬೇಕು. ದುಃಖದ ಅಭಾವದ ಅನುಭವ ಇಲ್ಲ ಆ ಕಲ್ಲಿಗೆ, ಜೀವನಿಗೆ ಮೋಕ್ಷದಲ್ಲಿ ದುಃಖಾಭಾವದ ಅನುಭವ ಇದೆ. ಅನುಭವ ಇದ್ದದ್ದರಿಂದ ದುಃಖಾಭಾವ ಅಂದರೆ ಪುರುಷಾರ್ಥ ಆಗ್ತದೆ, ಮೋಕ್ಷ ಆಗ್ತದೆ ಅಂತ ಅವರು ಹೇಳಿದರೆ ಅದಕ್ಕೆ ಉತ್ತರ ಇಷ್ಟೇ. ಸಂಸಾರದಲ್ಲಿ ಸುಖವು ದುಃಖಾಭಾವವು ಎರಡೂ ಉಂಟು. ವಿಚಾರ ಮಾಡಲಿಕ್ಕೆ ಹೋದರೆ ಎಷ್ಟೋ ಜನರಿಗೆ ದುಃಖವು ಕಡಿಮೆ ಇದೆ, ಸುಖವೇ ಹೆಚ್ಚುಂಟು. ಅಂಥವ್ರು ಹಂಗಾಗಬೇಕು ಅಂತ ಅಪೇಕ್ಷೆ ಮಾಡಬಹುದೇ ಹೊರತಾಗಿ ಮೋಕ್ಷ ಆಗಬೇಕು ಅಂತ ಯಾರು ಅಪೇಕ್ಷಿಸಲಿಕ್ಕಿಲ್ಲ. ಸಂಸಾರವೇ ಆಗಬಹುದು ನಿಮಗೆ. ಮೋಕ್ಷಕ್ಕೆ ನಾನು ಶಾಸ್ತ್ರ ಅಧ್ಯಯನ ಮಾಡುವುದಿಲ್ಲ, ದೇವರ ಧ್ಯಾನ ಮಾಡುವುದಿಲ್ಲ, ದೇವರ ಭಕ್ತಿ ಮಾಡುವುದಿಲ್ಲ. ನಿಮಗೆ ಸಂಸಾರದಲ್ಲಿ ಈ ಸುಖವಾಗಿರಲಿಕ್ಕೆ ಏನು ಬೇಕು ಅದನ್ನು ನಾನು ಮಾಡ್ತೇನೆ ಅಂತ ಹೇಳಬಹುದು. ಆದ್ದರಿಂದ ದುಃಖಾಭಾವವೇ ಮೋಕ್ಷ ಅಂತ ಹೇಳಬಾರದು. ಬ್ರಹ್ಮೈಕ್ಯವೂ ಮೋಕ್ಷ ಅಂತ ಹೇಳಬಾರದು. ಬ್ರಹ್ಮನಿಗೆ ಜ್ಞಾನವೇ ಇಲ್ಲ, ಸುಖವೇ ಇಲ್ಲ ಬ್ರಹ್ಮನಿಗೆ. ನಿರ್ಗುಣ ಬ್ರಹ್ಮ ಸುಖ ಜ್ಞಾನ ಏನು ಇಲ್ಲದಿರತಕ್ಕಂಥ ಬ್ರಹ್ಮನೇ ಜೀವ ಆಗಿದ್ದರೆ ಏನುಂಟು ಆ ಮೋಕ್ಷದಲ್ಲಿ? ಏನುಂಟು? ಯಾವ ಸುಖವೂ ಇಲ್ಲ, ಯಾವ ಜ್ಞಾನವೂ ಇಲ್ಲ. ಅಂತಹ ನಿರ್ಗುಣ ಬ್ರಹ್ಮೈಕ್ಯ ಎಂಬುದು ಪುರುಷಾರ್ಥವೇ ಆಗುವುದಿಲ್ಲ. ಇನ್ನು ಜೀವನ ಇಲ್ಲದೆ ಹೋಗುವುದು ಅದು ಶೂನ್ಯಭಾವ, ಅದು ಮೋಕ್ಷ ಅಂತ ಬೌದ್ಧರು ಹೇಳ್ತಾ ಇದ್ದಾರೆ. ಅದು ಸರಿಯಲ್ಲ. ಜೀವನ ಇಲ್ಲದೇ ಹೋಗಬೇಕು ಅಂತ ಯಾರಿಗೂ ಅಪೇಕ್ಷೆ ಇಲ್ಲ. ಜ್ಞಾನ ಯಾವಾಗಲೂ ಇರಬೇಕು ಅಂತ ಹೇಳ್ತಾನೆ ಹೊರತಾಗಿ ಜೀವನಾಶವನ್ನು ಯಾರೂ ಒಪ್ಪುವುದಿಲ್ಲ. ಪುರುಷಾರ್ಥವೇ ಆಗುವುದಿಲ್ಲ. ರಾಮಾನುಜಾಚಾರ್ಯರು ಪರಮಸಾಮ್ಯವೇ ಮೋಕ್ಷ ಅಂತ ಹೇಳ್ತಾ ಇದ್ದಾರೆ. ಅದು ತಪ್ಪದು. ಪರಮಾತ್ಮನ ಸಾಮ್ಯ, ಆನಂದ ಸಾಮ್ಯ, ದೇವರಿಗಿರುವಷ್ಟೇ ಆನಂದ ಮುಕ್ತರಿಗೂ ಬರ್ತದೆ ಅಂತ ಹೇಳಿದರೆ ಎಷ್ಟು ತಪ್ಪಾಗ್ತದೆ ಅಂತ ಹೇಳಿದರೆ, ಸಾಧನಸ್ಯ ಉತ್ತಮತ್ವೇನ ಸಾಧ್ಯಂಚೋತ್ತಮ ಮಾಪ್ನೀಯ ಅಂತ ಲೋಕ ಯುಕ್ತಿ. ಬ್ರಹ್ಮಾದಿ ದೇವತೆಗಳು ಎಷ್ಟು ದೇವರ ಸೇವೆ ಮಾಡ್ತಾ ಇದ್ದಾರೆ ಅಷ್ಟು ಸೇವೆಯನ್ನು, ಸ್ವಲ್ಪ ಸೇವೆಯನ್ನು ನಾವು ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಹನುಮಂತ ದೇವರು ರಾಮದೇವರ ಸೇವೆ ಮಾಡಿದ್ದನ್ನು ನೋಡಬಹುದು, ಧ್ರುವನು ಸೇವೆ ಮಾಡಿದ್ದನ್ನು ನೋಡಬಹುದು. ಅಂಥ ಭಕ್ತರು ಎಷ್ಟು ಭಕ್ತಿ ಮಾಡ್ತಾ ಇದ್ದಾರೆ ಅಷ್ಟು ಭಕ್ತಿ ನಾವು ಎಷ್ಟು ಮಾತ್ರಕ್ಕೂ ಮಾಡೋದಿಲ್ಲ. ನಮಗೂ ಮೋಕ್ಷದಲ್ಲಿ ಆನಂದ ಎಷ್ಟೋ ಅಷ್ಟೇ ಆನಂದ ಪರಮಾತ್ಮನಿಗೆ, ಪರಮಾತ್ಮನಿಗೆ ಎಷ್ಟು ಆನಂದವೋ ಅಷ್ಟೇ ಆನಂದ ಮುಕ್ತರಿಗೆ ಉಂಟು ಅಂತ ಹೇಳಿದರೆ, ಈಗ ದೇವರ ಸೇವೆ ನಾವು ಎಷ್ಟು ಹೆಚ್ಚು ಮಾಡ್ತೇವೆ ಅಷ್ಟು ಆನಂದ ಹೆಚ್ಚಾಗಬೇಕು. ದೇವರ ಸೇವೆ ಕಮ್ಮಿ ಆದರೆ ಆನಂದವೂ ಕಮ್ಮಿ ಆಗಬೇಕು. ಹೀಗೆ ನಮ್ಮ ಆಚಾರ್ಯ ಸಿದ್ಧಾಂತ ತಾರತಮ್ಯ ಅಂತ ಹೇಳಿದ್ದಕ್ಕೆ ಹೆಸರು. ಮೋಕ್ಷದಲ್ಲಿಯೂ ತಾರತಮ್ಯ ಇದೆ. ಹನುಮಂತ ದೇವರು ಮಾಡಿದಂಥ ಸೇವೆಯಿಂದ ಏನು ಸೇವೆ, ಅಂಥ ಸೇವೆಯನ್ನು ನಾವು ಹೇಗೆ ಮಾಡಲಿಕ್ಕೆ ಸಾಧ್ಯ ಉಂಟು? ನಮಗೂ ಆನಂದ ಪರಮಾತ್ಮನಿಗೆ ಆನಂದ ಸಮಾನ. ಹನುಮಂತ ದೇವರಿಗೆ ಎಷ್ಟು ಆನಂದವೋ ಅಷ್ಟೇ ಆನಂದ ನಮಗೂ ಸಾಮ್ಯ. ಅದು ಸರಿಯೋ? ಆ ಸಾಮ್ಯ ಅನ್ನೋದು ದೋಷವೇ ಆಗ್ತದೆ. ಇನ್ನು ನಮ್ಮ ಉದ್ಧಾರಕ್ಕೆ ಪರಮಾತ್ಮನಲ್ಲಿ ಭಕ್ತಿ ಮಾಡುವುದು ಅತ್ಯವಶ್ಯಕ ಎಂಬುವಂಥದ್ದನ್ನು ಸಕಲರೂ ಅಂಗೀಕಾರ ಮಾಡ್ತಾರೆ. ಶಂಕರಾಚಾರ್ಯರು ಕೂಡ ಭಜ ಗೋವಿಂದಂ ಮೂಢಮತೆ ಎಂಬುದಾಗಿ, ದೇವರಲ್ಲಿ ಭಕ್ತಿ ಎಂಬುವಂಥದ್ದು ಬೇಕು. ದೇವರಲ್ಲಿ ಭಕ್ತನಾದಂಥ ಮನುಷ್ಯ ಕೆಟ್ಟ ಕೆಲಸ ಮಾಡುವುದಿಲ್ಲ, ಇನ್ನೊಬ್ಬರಿಗೆ ಅಪಕಾರ ಮಾಡುವುದಿಲ್ಲ. ಜನರೆಲ್ಲರೂ ಒಳ್ಳೆಯ ರೀತಿಯಲ್ಲಿ ಇರಬೇಕಾದರೆ ದೇವರ ಭಕ್ತರಾಗಿರಬೇಕು. ಎಲ್ಲ ಜೀವರು ಸರಿಯಾದ ಜೀವರಂತಾಗಬೇಕಾದರೆ ದೇವರ ಭಕ್ತಿಯೇ ಸಾಧನ ಹೊರತು ಇನ್ನೊಂದು ಸಾಧನವಿಲ್ಲ ಅಂಥೇಳಿ ಎಲ್ಲರೂ ಅಂಗೀಕಾರ ಉಂಟು. ಭಕ್ತಾತ್ತನನ್ನೆಯ ಶಕ್ಯ ಅಹಂ ಏವಂ ವಿಸೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ ಅಂಥೇಳಿ ಭಗವದ್ಗೀತೆಯಲ್ಲಿ, ಭಕ್ತಿ ಹೊರತು ಪರಮಾತ್ಮನ ಪ್ರಸನ್ನನಾಗುವುದಿಲ್ಲ, ಭಕ್ತಿಯಿಂದಲೇ ಪ್ರಸನ್ನನಾಗ್ತಾನೆ, ಅವಶ್ಯವಾಗಿ ದೇವರಲ್ಲಿ ಭಕ್ತಿ ಮಾಡಬೇಕು ಅಂತ ಭಗವದ್ಗೀತೆಯಲ್ಲಿ ಉಂಟು. ಭಗವದ್ಗೀತೆಯಲ್ಲಿ ಭಕ್ತಿಯನ್ನು ಹೇಳಿದ್ದಾರೆ. ಭಾಗವತದಲ್ಲಿ ದ್ವೇಷವನ್ನು ಹೇಳಿದ್ದಾರೆ. ದ್ವೇಷ ಚೈದ್ಯಾದಿಯೋ ನೃಪ ಅಂಥೇಳಿ ಶಿಶುಪಾಲ ಪ್ರಭೃತಿಗಳು ಭಗವದ್ವೇಷ ಮಾಡಿ ಮೋಕ್ಷಕ್ಕೆ ಹೋದರು ಅಂತ ವಾಕ್ಯ ಉಂಟು. ಭಕ್ತಿಯಿಂದಲೇ ಮೋಕ್ಷಕ್ಕೆ ಹೋಗ್ತಾ ಇದ್ದಾರೆ, ಭಕ್ತಿಯೇ ಉದ್ಧಾರಕ್ಕೆ ಸಾಧನ ಅಂತ ಹೇಳಿದರೆ, ಭಗವಂತನ ದ್ವೇಷದಿಂದ ಮೋಕ್ಷ ಆಯಿತು ಶಿಶುಪಾಲನಿಗೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಗೆ ಕೂಡಿಸುವುದು ಅಂತ ಒಂದು ಪ್ರಶ್ನೆ ಬರ್ತದೆ. ಇತರ ಆಚಾರ್ಯರು ಸುಲಭವಾಗಿ ಹೇಳಿಬಿಡ್ತಾರೆ, ದ್ವೇಷದಿಂದಲೂ ಮೋಕ್ಷ ಆಗ್ತದೆ ಅಂತ ಹೇಳೋದು ಹೇಳೋದು ಭಕ್ತಿಯೇ ಬೇಕು, ಭಕ್ತಿಯೇ ಬೇಕು ಅಂತ ಹೇಳೋದು. ಅದಕ್ಕೆ ವಿರುದ್ಧವಾಗಿ ದ್ವೇಷ ಮಾಡಿದರೂ ಮೋಕ್ಷ ಆಗ್ತದೆ ಅಂತ ಹೇಳೋದು. ಈ ಥರ ಪರಸ್ಪರ ವಿರುದ್ಧವಾದ ಮಾತನ್ನು ಇತರ ಮತಾಚಾರ್ಯರು ಹೇಳ್ತಾ ಇದ್ದಾರೆ. ಮಧ್ವಾಚಾರ್ಯರು ಮಾತ್ರ ಭಕ್ತಿಯೇ ಮೋಕ್ಷ ಸಾಧನ, ದ್ವೇಷವು ಮೋಕ್ಷ ಸಾಧನ ಅಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಈ ಶ್ಲೋಕಕ್ಕೆ ಏನರ್ಥ? ದ್ವೇಷಾತ್ಯದ್ಯಾದಿಯೋ ನೃಪ, ದ್ವೇಷದಿಂದ ಮೋಕ್ಷ ಆಯಿತು ಅಂತ ಹೇಳ್ತಕ್ಕಂಥ ವಾಕ್ಯಕ್ಕೆ ಏನು ಗೊತ್ತಿ ಅಂದರೆ, ಆಚಾರ್ಯರು ಮಾತ್ರ ಅದಕ್ಕೆ ಅರ್ಥ ಹೇಳ್ತಾ ಇದ್ದಾರೆ. ಏನಂದರೆ ರುದ್ರಾದಿ ದೇವತೆಗಳು ಸಹ ದೈತ್ಯರ ಆವೇಶದಿಂದ ಒಮ್ಮೊಮ್ಮೆ ಪರಮಾತ್ಮ ವಿರೋಧ ಮಾಡ್ತಾ ಇದ್ದಾರೆ. ಪತಿವ್ರತ ಸ್ತ್ರೀಯು ಪಿಶಾಚಾವೇಶ ಆಯಿತು ಅಂತಂದರೆ ಪರಂಭಕ್ತಿ ಇದ್ದರೂ ಕೂಡ ಏಕವಚನದಿಂದ ಬೈದು ಬಿಡ್ತಾರೆ. ಆವಾಗ ಗಂಡನು ಬೈದರೂ ಕೂಡ ಮನಸ್ಸಿಗೆ ಏನು ಬೇಸರ ಮಾಡಿಕೊಂಬುದಿಲ್ಲ, ಯಾಕಂದರೆ ಸ್ವಾಭಾವಿಕವಾಗಿ ನನ್ನಲ್ಲಿ ಭಕ್ತಿ ಉಂಟು ಇವಳಿಗೆ. ನನ್ನ ಬೈದದ್ದು ಪಿಶಾಚಾವೇಶದಿಂದ ಬೈತಾ ಇದ್ದಾಳೆ ಅಂತ ಹೇಳಿ ಸಮಾಧಾನವನ್ನು ಮಾಡಿಕೊಂಡು ಏನು ತೊಂದರೆ ಕೊಡುವುದಿಲ್ಲ. ಅದೇ ರೀತಿ ಶ್ರೀಕೃಷ್ಣ ಪರಮಾತ್ಮ ಕೂಡ ಭಕ್ತಿಯನ್ನೇ ನೋಡ್ತಾನೆ ಹೊರತಾಗಿ ದ್ವೇಷ ಮಾಡಿದ್ದನ್ನು ಲೆಕ್ಕಿಸುವುದೇ ಇಲ್ಲ. ಶಿಶುಪಾಲಾದಿಗಳು ಪರಮಾತ್ಮ ದ್ವಾರಪಾಲಕರಾದ್ದರಿಂದ ಸ್ವಾಭಾವಿಕ ಭಕ್ತರವರು, ಏನೋ ಅಸುರಾವೇಶದಿಂದ ದ್ವೇಷ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಶಿಶುಪಾಲಾದಿಗಳು ಸರಿಯಾಗಿ ಬೈದರೂ ಕೂಡ ದ್ವೇಷ ಮಾಡಿದರೂ ಕೂಡ ಅವರನ್ನು ಉದ್ಧಾರ ಮಾಡ್ತಾನೆ ಅಂದರೆ ಅವನು ಸ್ವಾಭಾವಿಕ ಭಕ್ತಿಯನ್ನು ನೋಡ್ತಾನೆ ಹೊರತಾಗಿ ಆಗಂತುಕವಾದಂಥ ದ್ವೇಷವನ್ನು ಲೆಕ್ಕಿಸುವುದಿಲ್ಲ. ಕ್ಷಮಾ ಸಮುದ್ರ ಪರಮಾತ್ಮ ಅಂತ ಹೇಳ್ತಾರಷ್ಟೇ. ಇಲ್ಲಿ ನಾವು ನೋಡಬಹುದು ಕ್ಷಮಾ ಸಮುದ್ರ ಪರಮಾತ್ಮ ಎಂಬುದನ್ನು ಅಂತೇಳಿ ಪರಮಾತ್ಮ ಗುಣವನ್ನು ಹೇಳುವುದರಲ್ಲಿ ತಾತ್ಪರ್ಯ ಹೊರತು ದ್ವೇಷ ಮೋಕ್ಷಕ್ಕೆ ಸಾಧನ ಎಂಬುವಂಥ ಅರ್ಥ ಅಲ್ಲವೇ ಇಲ್ಲ. ದ್ವೇಷ ಮೋಕ್ಷಕ್ಕೆ ಸಾಧನ ಆಗುವುದೇ ಇಲ್ಲ. ಇನ್ನೊಂದು ಪ್ರಶ್ನೆ ಬರ್ತದೆ, ದೇವರಲ್ಲಿ ಭಕ್ತಿ ಮಾಡಿದರೆ ದೇವರು ಪ್ರಸನ್ನರಾಗ್ತಾರೆ, ದೇವರ ಸ್ತೋತ್ರ ಮಾಡಿದರೆ ದೇವರು ಪ್ರಸನ್ನರಾಗ್ತಾರೆ, ದೇವರನ್ನು ಬೈದರೆ ದೇವರು ಸಿಟ್ಟು ಮಾಡ್ತಾರೆ ಅಂತ ಹೇಳಿದರೆ ಇದು ಸಾಮಾನ್ಯ ಮನುಷ್ಯರ ಸ್ವಭಾವ ಆಯಿತು. ಸ್ತೋತ್ರಪ್ರಿಯ ಎಂಬುವಂಥ ಒಂದು ದೋಷ ಬರುವುದಿಲ್ಲ ಅಂತ ಶಂಕೆ ಬರ್ತದೆ. ಅದಕ್ಕೆ ನಮ್ಮ ಆಚಾರ್ಯರು ಏನು ಸಮಾಧಾನ ಹೇಳ್ತಾ ಇದ್ದಾರೆ ಅಂದರೆ, ಪರಮಾತ್ಮನು ಅವನವನ ಗುಣವನ್ನು ನೋಡ್ತಾನೆ ಹೊರತಾಗಿ ತನ್ನನ್ನು ಹೊಗಳಿದ ಅಂತ ಹೇಳಿ ತಿಳ್ಕೊಂಬುದಿಲ್ಲ. ಇವನು ಒಳ್ಳೆಯ ಗುಣವುಳ್ಳವನು, ಗುಣವುಳ್ಳವನಾದ್ದರಿಂದ ನಾನು ಇವನು ಉದ್ಧಾರ ಮಾಡ್ತೇನೆ ಅಂತ ತಿಳ್ಕೊಳ್ತಾನೆ ಹೊರತಾಗಿ ತನ್ನನ್ನು ಸ್ತೋತ್ರ ಮಾಡಿದ್ದು ಅಂತ ತಿಳ್ಕೊಂಬುದಿಲ್ಲ. ಗುಣ ಯಾವುದು ಅಂತಂದರೆ ಜೀವನಿಗೆ ಏನು ಬೇಕೋ ಅದೆಲ್ಲ ಭಗವಂತನೇ ಕೊಡ್ತಾ ಇದ್ದಾನೆ. ಈಗ ಸಂಸಾರದಲ್ಲಿ ಅವನಿಂದ ಆಗುವ ಉಪಕಾರ ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಗುಣ ಯಾವುದಂದರೆ ಒಬ್ಬರು ಉಪಕಾರ ಮಾಡಿದರೆ ಉಪಕಾರ ಮಾಡಿದ್ದಾನೆ ಅಂತ ತಿಳ್ಕೊಳ್ಬೇಕು ನಾವು. ಎಷ್ಟು ಉಪಕಾರ ಮಾಡಿದರೂ ಕೂಡ ಉಪಕಾರವನ್ನು ತಿಳಿದೇ ಹೋದರೆ ಕೃತಜ್ಞ ಅಂತ ಹೇಳ್ತಾರೆ ಅವನು. ಉಪಕಾರ ಮಾಡಿದ್ದನ್ನು ತಿಳ್ಕೊಳ್ಳದೇ ಇರುವುದು ದೋಷ. ಉಪಕಾರ ಮಾಡಿದ್ದನ್ನು ಉಪಕಾರ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಬುದಿಲ್ಲ. ಅದು ಗುಣದು. ಆ ಪರಮಾತ್ಮ ಏನು ನೋಡ್ತಾನೆ, ಹೊಗಳತಕ್ಕಂಥ ಜೀವ ಇದ್ದಾನಲ್ವ ಇವನು, ನಾನು ಮಾಡಿದ ಉಪಕಾರವನ್ನು ತಿಳ್ಕೊಂಡಿದ್ದಾನೆ, ಮರೀಲಿಲ್ಲ. ಸ್ತೋತ್ರದಲ್ಲಿ ನಾನು ಮಾಡಿದಂಥ ಉಪಕಾರವನ್ನು ಹೇಳ್ತಾ ಇದ್ದಾನೆ. ಉಪಕಾರ ಸ್ಮರಣೆ ಉಂಟು ಇವನಿಗೆ. ಇವನಲ್ಲಿ ಒಳ್ಳೆಯ ಗುಣ ಇದೆ, ಒಳ್ಳೆಯ ಗುಣ ಇದ್ದದ್ದರಿಂದ ಇವನು ಉದ್ಧಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದ. ಗುಣ ಇದ್ದದ್ದಕ್ಕೆ ಉದ್ಧಾರ ಮಾಡೋದೇ ಹೊರತಾಗಿ ತನ್ನನ್ನು ಹೊಗಳಿದ್ದಕ್ಕೆ ಉದ್ಧಾರ ಮಾಡೋದಲ್ಲ. ಈ ರೀತಿ ಭಕ್ತಿ ಎಂಬುವಂಥದ್ದು ಅತ್ಯಂತ ಶ್ರೇಷ್ಠವಾದಂಥದ್ದು. ಅಂತಹ ಶ್ರೇಷ್ಠವಾದ ಭಕ್ತಿ ಬರುವುದು ಸಧರ್ಮಾಚರಣಂ ಶಕ್ತಿಯ ವಿಧರ್ಮಾಚ ನಿವರ್ತನಂ. ನಮ್ಮ ನಮ್ಮ ಧರ್ಮಾಚರಣೆ ಉಂಟಷ್ಟೇ, ಆ ಧರ್ಮಾಚರಣೆಯನ್ನು ನಾವು ಮಾಡಬೇಕು. ಇಲ್ಲಿ ಸಧರ್ಮಾಚರಣಂ ಶಕ್ತಿಯ ಅಂತ ಶಾಸ್ತ್ರ ಹೇಳ್ತಾ ಇದೆ. ತನ್ನ ಶಕ್ತಿ ಎಷ್ಟುಂಟೋ ಅಷ್ಟು ಧರ್ಮಾಚರಣೆ ಮಾಡಬೇಕು ಅಂತ ಶಾಸ್ತ್ರ ಉಂಟು. ಎಲ್ಲ ಶಾಸ್ತ್ರದಲ್ಲಿ ಹೇಳಿದಂಥ ಎಲ್ಲ ಧರ್ಮಾಚರಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳುವುದಿಲ್ಲ. ನಿನಗೆ ಎಷ್ಟು ಶಕ್ತಿ ಉಂಟು ಅಷ್ಟು ಧರ್ಮಾಚರಣೆ ಮಾಡು. ಸುಧರ್ಮಾಚರಣಂ ಶಕ್ತಿಯ ವಿಧರ್ಮಾಚ ನಿವರ್ತನ. ವಿಧರ್ಮ ಅಂದರೆ ಅಧರ್ಮ, ಕೆಟ್ಟ ಕೆಲಸಗಳು. ಆ ಕೆಟ್ಟ ಕೆಲಸಗಳು ಮಾಡಲೇಬಾರದು. ಧರ್ಮಾಚರಣೆಯನ್ನು ಶಕ್ತಿ ಇದ್ದಷ್ಟು ಮಾಡಬೇಕು. ಧರ್ಮಾಚರಣೆ ಮಾಡಿದರೆ ನಮ್ಮ ಮನಸ್ಸು ಶುದ್ಧ ಆಗ್ತದೆ. ಆ ಶುದ್ಧವಾದ ಮನಸ್ಸಿನಲ್ಲಿ ಶಾಸ್ತ್ರಾಭ್ಯಾಸ ಮಾಡಿದರೆ ಆ ಶಾಸ್ತ್ರಕ್ಕೆ ನಿಜವಾದ ಅರ್ಥ ಗೊತ್ತಾಗ್ತದೆ. ದೇವರ ಮಹಿಮಾ ಜ್ಞಾನ ಬಂದು ಭಕ್ತಿ ಉಂಟಾಗ್ತದೆ. ಶಾಸ್ತ್ರವನ್ನು ಮನನ ಮಾಡಬೇಕು, ಸರಿಯಾಗಿ ವಿಮರ್ಶೆ ಮಾಡಬೇಕು. ಆ ಜ್ಞಾನ ದೃಢ ಆಗ್ತದೆ, ಭಕ್ತಿ ಹೆಚ್ಚಾಗ್ತದೆ. ಆ ಭಕ್ತಿ ಹೆಚ್ಚಾಯಿತು ಅಂದರೆ ದೇವರ ಧ್ಯಾನ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಧ್ಯಾನ ಅಂತಂದ್ರೆ ಏನು? ದೇವರನ್ನು ಚಿಂತಿಸುವಾಗ ಇತರ ಯಾವ ವಿಷಯವೂ ಮನಸ್ಸಿಗೆ ಬರಬಾರದು, ಭಗವಂತನ ಗುಣಗಳೇ ತೋರಬೇಕು. ಅದಕ್ಕೆ ಧ್ಯಾನ ಅಂತ ಹೆಸರು. ಆ ಧ್ಯಾನ ಮಾಡಿದ ಮೇಲೆ ಆ ಧ್ಯಾನದಿಂದ ಪ್ರಸನ್ನನಾಗಿ ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ ನಮಗೆ. ಮಹಾ ಅನಂತ ಗುಣ ಪರಿಪೂರ್ಣನಾದಂಥ ಭಗವಂತನ ನೋಡಿದ ರೀತಿಗೆ ಇನ್ನಷ್ಟು ಭಕ್ತಿ ಹೆಚ್ಚಾಗ್ತದೆ. ಆ ಭಕ್ತಿ ಇದ್ದದ್ದರಿಂದ ಇನ್ನೊಬ್ಬರಿಗೆ ಉಪದೇಶ ಮಾಡಿದರೆ ಇನ್ನೊಬ್ಬರಿಗೂ ಭಕ್ತಿ ಉಂಟಾಗ್ತದೆ. ಎಲ್ಲ ಜೀವರ ಉದ್ಧಾರ ಮಾಡಿದ ಹಾಗಾಗ್ತದೆ. ಇದರಿಂದ ಪರಮಾತ್ಮ ಸಂಪೂರ್ಣ ಸಂತುಷ್ಟನಾಗಿ ಮೋಕ್ಷವನ್ನು ಕೊಡ್ತಾ ಇದ್ದಾನೆ. ಇದಕ್ಕೋಸ್ಕರ ಭಕ್ತಿ ಎಂಬುದು ಅವಶ್ಯಕವಾದದ್ದು. ಅಕ್ಷಾದಿತ್ರದೇ ಪ್ರಮಾಣಂ, ಪ್ರತ್ಯಕ್ಷ, ಯುಕ್ತಿ, ಶಾಸ್ತ್ರ, ಮೂರು ಪ್ರಮಾಣ ನಮಗೆ. ಅದ್ವೈತಿಗಳು ಏನು ಹೇಳ್ತಾರೆ ಅಂದರೆ ಬ್ರಹ್ಮ ಸಾಕ್ಷಾತ್ಕಾರ ಆಯಿತು ಅಂದರೆ ಈ ಜಗತ್ತೆಲ್ಲವೂ ಸುಳ್ಳು ಅಂತ ಕಾಣಿಸಿಬಿಡ್ತದೆ. ಅದು ಸರಿಯಲ್ಲ. ಯಾಕೆಂದರೆ ಭಗವದ್ಗೀತೆಯಲ್ಲಿ ತತ್ರ ಏಕಸ್ಥಂ ಜಗತ್ ಕೃಷ್ಣಂ ಪ್ರವಿಭಕ್ತಂ ಅನೇಕಥ ಅಪಶ್ಯದ್ದೇವ ದೇವಸ್ಯ ಶರೀರೇ ಪಾಂಡವಸ್ತದಾ ಅಂತ. ಅರ್ಜುನನಿಗೆ ವಿಶ್ವರೂಪ ದರ್ಶನ ಆಯಿತು. ದಿವ್ಯಂದರಾಮಿತ ಚಕ್ಷು ಅಂತ ದಿವ್ಯ ಚಕ್ಷುಸ್ಸನ್ನು ಪರಮಾತ್ಮ ಅನುಗ್ರಹ ಮಾಡಿದ. ದಿವ್ಯ ಚಕ್ಷುಸ್ಸನ್ನು ಕೊಟ್ಟಾಗ ಪರಮಾತ್ಮನ ದಿವ್ಯ ಸಾಕ್ಷಾತ್ಕಾರ ಆಯಿತು. ಜಗತ್ತು ಕಾಣಿಸ್ತವನಿಗೆ ಆವಾಗ ಇನ್ನು ವಿಚಿತ್ರವಾದಂಥ ಜಗತ್ತನ್ನು ನೋಡ್ತಾ ಇದ್ದಾನೆ. ಆ ಜಗತ್ ಸೃಷ್ಟಿಕರ್ತನಾದ ಪರಮಾತ್ಮನನ್ನು ನೋಡ್ತಾ ಇದ್ದಾನೆ. ವಿಶ್ವರೂಪ ದರ್ಶನದಲ್ಲಿ ಪ್ರತ್ಯಕ್ಷ ಸಾಕ್ಷಾತ್ಕಾರ ಇದ್ದರೂ ಕೂಡ ಜಗತ್ತು ಇಲ್ಲ ಅಂತಾಗಲಿಲ್ಲ. ಅದ್ವೈತರು ಹೇಳತಕ್ಕದ್ದು ತಪ್ಪು ಅಂತ ಹೇಳಿ ಗೀತೆಯಿಂದ ಗೊತ್ತಾಗ್ತಾ ಇದೆ. ಆದ್ದರಿಂದ ಪ್ರತ್ಯಕ್ಷ, ಯುಕ್ತಿ, ಶಾಸ್ತ್ರ ಮೂರು ಪ್ರಮಾಣ ನಮಗೆ. ಅಖಿಲಾಮ್ನಾಯಕ ವೇದ್ಯೋ ಹರಿ, ಇಂಥ ಸಕಲ ವೇದಗಳು ಕೂಡ ಪರಮಾತ್ಮನ ಗುಣಗಳನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದಾವೆ. ವೇದದಲ್ಲಿ ಒಂದೊಂದು ಅಕ್ಷರವೂ ಸಹ ದೇವರ ಗುಣಗಳನ್ನು ಹೇಳ್ತಾ ಇದೆ. ವೇದೈಷ್ಟ ಸರ್ವೈರಹಮೇವ ವೇದ್ಯ. ಅನೇಕ ಅರ್ಥ ಉಂಟು ವೇದಕ್ಕೆ. ಒಂದು ಅರ್ಥವನ್ನು ಇಟ್ಟುಕೊಂಡ್ರೆ ಪರಮಾತ್ಮನ ಗುಣ ರೂಪಾರ್ಥ ಸಿಗ್ತದೆ. ಇನ್ನೊಂದು ಅರ್ಥ ಇಟ್ಟುಕೊಂಡ್ರೆ ದೇವತೆಗಳನ್ನು, ಕರ್ಮಕಾಂಡವನ್ನು ಹೇಳತಕ್ಕಂಥ ಅರ್ಥವೂ ಉಂಟು. ಕರ್ಮಾದಿಗಳನ್ನು ಹೇಳುವುದು ಪರಮಾತ್ಮನ ಗುಣಜ್ಞಾನಕ್ಕೆ ಕಾರಣೀಭೂತವಾಗಿ ಅಂತಃಕರಣ ಶುದ್ಧಿಗಾಗಿ ಹೇಳುವುದೇ ಹೊರತಾಗಿ ಮುಖ್ಯ ತಾತ್ಪರ್ಯ ಪರಮಾತ್ಮ ಗುಣವನ್ನೇ ಹೇಳುವುದರಲ್ಲಿ. ಆ ಗುಣಗಳನ್ನು ಸ್ವಲ್ಪ ಭಾಗದಲ್ಲಿ ಹೇಳುವುದಲ್ಲ, ಇಡೀ ಅನಂತಾನಂತ ವೇದಗಳು ಕೂಡ ಪರಮಾತ್ಮ ಗುಣಗಳನ್ನೇ ಹೇಳ್ತಾ ಇದ್ದಾವೆ ಅಂತ ನಮ್ಮ ಆಚಾರ್ಯ ಸಿದ್ಧಾಂತ. ನಮಗೆ ಅನುಭವಕ್ಕೆ ಬಂದದ್ದು ಏನೆಂದರೆ ಮಧ್ವಶಾಸ್ತ್ರದಲ್ಲಿ ಏನು ಪ್ರಮೇಯಗಳನ್ನು ಹೇಳ್ತಾ ಇದ್ದಾರೆ, ಇದು ನಿರ್ದಿಷ್ಟವಾದ ವಿಷಯ, ಉತ್ತಮವಾದ ವಿಷಯ. ಇದು ಯಾವ ಶಾಸ್ತ್ರ ವಿರೋಧವೂ ಇಲ್ಲ, ಅದಕ್ಕೆ ಯಾವ ಯುಕ್ತಿ ವಿರೋಧವೂ ಇಲ್ಲ. ಈ ಮಧ್ವಾಚಾರ್ಯರ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಂತಹ ವಿಷಯಗಳು ಅಂದರೆ ಅಂತೆಯೇ ಸಿದ್ಧಸ್ಥ ಸಿದ್ಧಾಂತ ಮಧ್ವಸ್ಯ ಆಗಮಯೇವ ಹಿಂತ ಯುಚ್ಚಿಮಲ್ಲಿಕಾದಲ್ಲಿ ಹೇಳಿದ ಹಾಗೆ ವಾದಿರಾಜಸ್ವಾಮಿಗಳು ಹೇಳ್ತಾ ಇದ್ದಾರೆ. ಮಧ್ವಶಾಸ್ತ್ರದಲ್ಲಿ ಹೇಳಿದಂಥ ವಿಷಯಗಳಿಗೆ ಯಾವ ಥರದ ವಿರೋಧವೂ ಇಲ್ಲ, ಯಾವ ದೋಷವೂ ಇಲ್ಲ. ಉತ್ಕೃಷ್ಟವಾದ ವಿಷಯಗಳನ್ನು ಶಿವನ್ಮಧ್ವಾಚಾರ್ಯರು ಹೇಳಿದ್ದಾರೆ ಅಂತ ವ್ಯಾಸರಾಯರು ಹೇಳ್ತಾ ಇದ್ದಾರೆ, ವಾದಿರಾಜರು ಹೇಳ್ತಾ ಇದ್ದಾರೆ, ಎಲ್ಲ ಜ್ಞಾನಿಗಳೆಲ್ಲರೂ ಹೇಳ್ತಾ ಇದ್ದಾರೆ. ನಮಗೂ ಅನುಭವ ಶಾಸ್ತ್ರವನ್ನು ಓದಿದಾಗ ಅದೇ ಅನುಭವಕ್ಕೆ ಬರ್ತಾ ಇದೆ. ಮಧ್ವಶಾಸ್ತ್ರದಲ್ಲಿ ಹೇಳತಕ್ಕಂಥ ಪ್ರಮೇಯದಷ್ಟು ಶ್ರೇಷ್ಠವಾದ ಪ್ರಮೇಯ ಇಲ್ಲವೇ ಇಲ್ಲ. ಆದ್ದರಿಂದ ನಾವೆಲ್ಲರೂ ಈ ಮಧ್ವಶಾಸ್ತ್ರದ ಪ್ರಮೇಯಗಳನ್ನು ಸಾಧ್ಯವಿದ್ದಷ್ಟು ಪ್ರಯತ್ನ ಮಾಡಿ ಸರಿಯಾಗಿ ತಿಳ್ಕೊಂಡು ದೇವರಲ್ಲಿ ಭಕ್ತಿ ಮಾಡಿ ದೇವರ ಅನುಗ್ರಹಕ್ಕೆ ನೀವು ಪಾತ್ರರಾಗಿ ಉದ್ಧಾರವನ್ನು ಹೊಂದಬೇಕು. ಇಂಥ ಶ್ರೇಷ್ಠವಾದ ಜನ್ಮ ಬಂದಾಗ ಮನುಷ್ಯ ಜನ್ಮ ಒಳ್ಳೆ ಬುದ್ಧಿಶಕ್ತಿ ದೇವರು ಕೊಟ್ಟದ್ದನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಇಂಥ ಇಷ್ಟು ಬುದ್ಧಿಶಕ್ತಿಯನ್ನು ದೇವರು ಕೊಟ್ಟರು ಕೂಡ, ಇಷ್ಟು ಆರೋಗ್ಯವನ್ನು ಕೊಟ್ಟರು, ಇಷ್ಟು ಅನುಕೂಲತೆಗಳನ್ನು ಕೊಟ್ಟರು ಕೂಡ ನಾವು ಮಧ್ಯಶಾಸ್ತ್ರದ ಅರ್ಥ ಪ್ರಮೇಯವನ್ನು ತಿಳ್ಕೊಳ್ಳದೆ ಹೋದರೆ ಇನ್ನು ಮೇಲೆ ಇನ್ನೊಂದು ಜನ್ಮದಲ್ಲಿ ಪಶುಪಕ್ಷಾದಿ ಯೋನಿಯಲ್ಲಿ ನಾವು ಹುಟ್ಟುವ ಸಂಭವ ಉಂಟು. ಇಂಥ ಶ್ರೇಷ್ಠವಾದ ಜನ್ಮ ಕೊಟ್ಟೇ ನಿನಗೆ, ಇಷ್ಟು ಶ್ರೇಷ್ಠವಾದ ಜನ್ಮವನ್ನು ಕೊಟ್ಟರು ಕೂಡ ನೀನು ಭಗವಂತನನ್ನು ತಿಳ್ಕೊಂಡಿಲ್ಲ, ಶಾಸ್ತ್ರಾರ್ಥವನ್ನು ತಿಳ್ಕೊಂಡಿಲ್ಲ ಅಂಥೇಳಿ ನಿನಗೆ ಯಾಕೆ ಇಂಥ ಜನ್ಮ, ನೀನು ಪಶುವಾಗಿ ಹುಟ್ಟು ಅಂಥೇಳಿ ಪಶುಯೋನಿಯಲ್ಲಿ ಹಾಕಿಬಿಡ್ತಾನೆ ಪರಮಾತ್ಮ. ಆದ್ದರಿಂದ ಜಾಗರೂಕರಾಗಿ ಮಧ್ಯಶಾಸ್ತ್ರದ ಪ್ರಮೇಯವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಿದ್ದಷ್ಟು ಪ್ರಯತ್ನ ಮಾಡಿ, ಸರಿಯಾಗಿ ತಿಳ್ಕೊಂಡು ದೇವರ ಮಹಿಮೆಯನ್ನು ತಿಳ್ಕೊಂಡು ದೇವರಲ್ಲಿ ಭಕ್ತಿ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂಥೇಳಿ ನಮ್ಮ ಒತ್ತಾಯದ ಅಭಿಪ್ರಾಯ.